ಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುಧ್ವಾಂತ ವಿಧ್ವಂಸನ ವಿಚಕ್ಷಣ ಜೈತೀರ್ಥಾಕತನಿ ಭಾಸತಾಮ್ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾತಿ ಸಿದ್ಧಯೇ ತಪೋವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹೈಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂಗಪುರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗ್ರವೇ ನಮೋ ಅತ್ಯಂತಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚ ಮನೋರಥಾಃ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ತತ್ವಪ್ರದೀಪಿಕ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಮಾಡಿರುವಂತಹ ಬ್ರಹ್ಮಸೂತ್ರಗಳ ಡೈರೆಕ್ಟ್ ಕಾಮೆಂಟ್ರಿ ಅದನ್ನು ನೋಡ್ತಾ ಬಂದಿದ್ದೀವಿ. ಇಲ್ಲಿ ನಾವು ಆನಂದಮಯ ಅಧಿಕರಣ ಅದನ್ನು ನೋಡ್ತಾ ಬರುವಾಗ ಅಲ್ಲಿ ಆಗಿ ನಾವು ಆನಂದಮಯ ಅಧಿಕರಣದಲ್ಲಿ ಲಾಸ್ಟ್ ನಾನಿವತ್ತು ಆಚಾರ್ಯರ ಭಾಷ್ಯ ಆ ಸಂದರ್ಭದಲ್ಲಿ ನೋಡೋಣ ಅಂಥೇಳಿ ಇಲ್ಲಿ ನೇತರೋನುಪಪತ್ತೇ ಓಂ ಅದಕ್ಕೆ ನಾವು ಭಾಷ್ಯ ತಾತ್ಪರ್ಯಗಳನ್ನು ಐ ಮೀನ್ ಆಚಾರ್ಯರ ಭಾಷ್ಯ ಅದನ್ನು ನೋಡಿದ್ದೀವಿ. ಅದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಅದನ್ನು ನೋಡೋಣ. ಇಲ್ಲಿ ಭೇದ ವ್ಯಪದೇಶಾಚ ಓಂ ಅನ್ನೋದು ಸುನೇತರೋನುಪಪತ್ತೇ ಓಂ ಆದ ಮೇಲೆ ಬರುವಂಥ ಇದಕ್ಕೆ ನಾವು ತಂತ್ರದೀಪಕ ನೋಡಿದ್ದೀವಿ. ಇದು 17ನೇ ಸೂತ್ರ. ಓಂ ಭೇದ ವ್ಯಪದೇಶಾಚ ಓಂ ಅನ್ನುವುದು ಅದಕ್ಕೆ ಆಚಾರ್ಯರ ಭಾಷ್ಯ. ಅದಾದ ಮೇಲೆ ತ್ರಿವಿಕ್ರ ಪಂಡಿತಾಚಾರ್ಯರ ತತ್ವಪ್ರದೀಪಿಕ ತತ್ವಪ್ರಕಾಶಿಕ ಇವುಗಳನ್ನು ನಾವು ನೋಡೋಣ. ಇಲ್ಲಿ ಬರುವಂಥದ್ದು ಆಚಾರ್ಯರ ಭಾಷೆ ಹೀಗಿದೆ. ಸೊ ನೀವು ಓಪನ್ ಮಾಡಿ ಇಟ್ಕೊಂಡಿದ್ದರೆ ಸರಿ, ಇಲ್ಲಾಂದರೆ ಅದನ್ನು ಓಪನ್ ಮಾಡಿಕೊಂಡ್ರಿ. ಓಂ ಭೇದ ವ್ಯಪದೇಶಾಚ ಓಂ ಅನ್ನುವ ಸೂತ್ರ ಅಲ್ಲಿ ಆಚಾರ್ಯರ ಭಾಷ್ಯ. ಅದಾದ ಮೇಲೆ ತಂತ್ರ ಪ್ರದೀಪಿಕ ಅದು ನಾವು ನೋಡೋಣ. ಅದೇ ವಿಧವಾಗಿ ತಂತ್ರ ಪ್ರದೀಪಿಕ ತತ್ವಪ್ರಕಾಶಕ ಎರಡನ್ನು ಕೂಡ ನಾವು ನೋಡೋಣ. ಆಚಾರ್ಯರ ಭಾಷ್ಯ ಅಲ್ಲಿ ಹೀಗಿದೆ. ತೇ ಏ ಓಂ ಭೇದ ವ್ಯಪದೇಶಾಚ ಓಂ ಅನ್ನುವ ಸೂತ್ರಕ್ಕೆ ತೇಯೇ ಶತಂ ಪ್ರಜಾಪತೇ ಆನಂದಾಹ ತೈತ್ತಿರೀಯ ಉಪನಿಷತ್ತಿನ ವಾಕ್ಯ. ಅದಾದ ಮೇಲೆ ಅದು ನಾವು ಪೂರ್ತಿಯಾಗಿ ನೋಡಿದ್ದೀವಿ, ತೈತ್ತಿರೀಯ ಉಪನಿಷತ್ತು ನೋಡಿದ್ದೀವಿ. ಅದಾದ ಮೇಲೆ ಅದೃಶ್ಯೇ ಅನಾತ್ಮ್ಯೇ ಅನಿರುಕ್ತೇ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ ಅಥಸೋ ಅಭಯಂ ಗತೋ ಭವತಿ. ಅದು ಕೂಡ ತೈತ್ತಿರೀಯ ಉಪನಿಷತ್ತಿನಲ್ಲಿ ಬರುವಂಥದ್ದು. ಅದಾದ ಮೇಲೆ ಸ ಯಶ್ಚಾಯಂ ಪುರುಷ, ಅದು ಕೂಡ ತೈತ್ತಿರೀಯ ಉಪನಿಷತ್ತು ಬರುವಂಥದ್ದು. ಇವೆಲ್ಲ ಕೂಡ ಭೇದವನ್ನು ಹೇಳುವುದು ಹೇಗೆ ಅನ್ನೋದು ನಾವು ನೋಡೋಣ. ಆಚಾರ್ಯರಿದೆಲ್ಲ ಉಲ್ಲೇಖ ಮಾಡ್ತಾ ಇದ್ದಾರೆ. ಇವೆಲ್ಲ ಭೇದ ಹೇಳುತ್ತೆ, ಮತ್ತು ಅಭೇದ ವಾಕ್ಯಗಳು ಕೂಡ ಇದೆಯಲ್ಲವಾ ಅಂತ ಹೇಳಿದಾಗ ಅವುಗಳು ಇಂದ ವಿರೋಧ ಬರುತ್ತಲ್ಲವಾ ಅಂತ ಹೇಳಿದರೆ ಇಲ್ಲ ಅಂತ ಹೇಳ್ತಾ ಆ ಅಭೇದ ಪರವಾಗಿ ಬೇರೆಯವರು ಮಾಡುವ ವಾಕ್ಯಗಳನ್ನು ಉದಾಹರಣೆ ಮಾಡ್ತಾ ಇದ್ದಾರೆ. ನಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಶ್ರುತಿ ವಿರೋಧ, ಆ ಶ್ರುತಿ ವಾಕ್ಯಗಳು ಮುಂತಾದದ್ದು ಅಂಥೇಳಿ ಎಲ್ಲ ಹೇಳಿದ್ದಾರೆ. ಅವೆಲ್ಲವೂ ವಿರೋಧವನ್ನು ತರುವುದಿಲ್ಲ. ಯಾಕೆ ಅಂತ ಹೇಳಿದರೆ ನಾಮಾನಿ ಸರ್ವಾಣಿ ಯಂ ಆವಿಶಂತಿ ಇತಿ ಬಾಲ್ಯವೇಶತಿಯಿಂದ ಹೇಳುವಂಥದ್ದು. ತತಃ ಅಲ್ಲಿ ತತ್ತತ್ ಶಬ್ದವಾಚ್ಯತ್ವ ಉಕ್ತೇಹೇ, ಭಗವಂತ ಎಲ್ಲ ಸರ್ವಶಬ್ದವಾಚ್ಯತ್ವ ಬೇಸಿಕಾಗಿ ಹೇಳುವಂಥದ್ದು. ಇದಂ ಹಿ ವಿಶ್ವಂ ಭಗವಾನ್ ನಿವೇತರೋ ಯತೋ ಜಗತ್ಸ್ಥಾನ ನಿರೋಧ ಸಂಭವ ಭಾಗವತದ ವಚನ ಅಸರ್ವ ಸರ್ವ ಇತ್ಯಪಿ ತುರಶ್ರುತಿ. ಇವೆಲ್ಲವೂ ಕೂಡ ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ. ಆಚಾರ್ಯರು ಬಹಳ ಸಂಕ್ಷೇಪವಾಗಿ ಸೂಚನೆ ಕೊಡ್ತಾ ಇದ್ದಾರೆ. ಸೊ ಅದರ ವಿಸ್ತಾರ ನಮಗೆ ವ್ಯಾಖ್ಯಾನಗಳಲ್ಲೇ ಕಾಣುತ್ತೆ. ವಿದ್ಯಾ ಆತ್ಮನಿ ಭಿದಾ ಬೋಧ, ಅದು ಭಾಗವತ ವಾಕ್ಯ. ಅದಾದ ಮೇಲೆ ಭೇದ ದೃಷ್ಟಿಯ ಅಭಿಮಾನೇನ ನಿಸ್ಸಂಗೇನ ಅಪಿ ಕರ್ಮಣ ಅನ್ನುವ ಭಾಗವತ ವಾಕ್ಯ. ಜುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕ ಅನ್ನುವ ಮುಂಡಕ ಉಪನಿಷತ್ತಿನಲ್ಲಿ ಬರುವಂಥದ್ದು. ಅಸರ್ವ ಸರ್ವ ಇವ ಆತ್ಮಯೇವ ಸನ್ ಅನಾತ್ಮಯೇವ ಪ್ರತ್ಯಂಗ್ ಪರಾಂಗ್ ವೈ ಕ ಈಯತೆ ಬಹುಧೇಯತೆ ಸಪುರುಷ ಸ ಈಶ್ವರ ಸಬ್ರಹ್ಮ ಸರ್ವಾಂತರ್ಯಾಮಿಕೋ ವಿಷ್ಣು ಸರ್ವನಾಮ್ನ ಅಭಿಧೀಯತೆ ಯೇಷ ಅಹಂ ತ್ವಂ ಅಸೌ ಚ ಇತಿ ನತು ಸರ್ವಸ್ವರೂಪತಃ ನೈತದೇ ನ ಏತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಮೋಕ್ಷಧರ್ಮದಲ್ಲಿ ಭೀಷ್ಮಾಚಾರ್ಯರಲ್ಲೂ ಉಪದೇಶ ಮಾಡುವಂಥ ವಾಕ್ಯಗಳು ಮುಕ್ತಾಚ ಪ್ರಾಪ್ತಿ ಬ್ರಹ್ಮ ಇವ ಸನ್ ಇತಿ ಅಪಿ ಜೀವ ಏವ ಬ್ರಹ್ಮಶಬ್ದ ಉಪಪದ್ಯತೆ ಚ ವಿರೋಧೆ ಪ್ರಮಾದಾತ್ಮಕತ್ವಾತ್ ಬಂಧಸ್ಯ ವಿಮುಕ್ತತ್ವಂ ಚ ಯುಜ್ಯತೆ. ಮುಕ್ತಿ ಇತ್ವಾ ಅನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿ ಇತಿ ಭಾಗವತ ವಾಕ್ಯ ನಚ ತತ್ತದ್ ಅನುಮಾನ ವಿರೋಧ ಅಂತೇಳಿ ಆಚಾರ್ಯರು ಸಂಕ್ಷೇಪವಾಗಿ ಇವು ಯಾವುದೂ ಕೂಡ ನಮಗೆ ವಿರೋಧಗಳನ್ನು ತರುವಂತಹ ಮಾತುಗಳಲ್ಲ ಅಂತ ಹೇಳಿ ಇವೆಲ್ಲವೂ ಕೂಡ ಭೇದವನ್ನೇ ಹೇಳುವಂತಹ ಮಾತುಗಳು. ಭೇದವನ್ನು ವ್ಯಪದೇಶ ಅಂದರೆ ಭೇದವನ್ನೇ ಪ್ರತಿಪಾದನೆ ಮಾಡುವಂತಹ ಮಾತುಗಳೇ ಇವೆಲ್ಲವೂ ಶ್ರುತಿ ಸ್ಮೃತಿ ವಾಕ್ಯಗಳು ಎಲ್ಲವೂ ಭೇದವನ್ನೇ ಹೇಳುತ್ತೆ ಅಂತ ಹೇಳ್ತಾ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪಕದಲ್ಲಿ ಹೇಳ್ತಾ ಇದ್ದಾರೆ. ಇತಶ್ಚ ನ ಪ್ರಕೃತಿ ವಿರಿಂಚಾದೀನಾಂ ಆನಂದಮಯತ್ವಂ ತೇಯೇಷ. ಅಲ್ಲಿ ಆಚಾರ್ಯರು ತೇಯೇಷ ಪ್ರಜಾಪತೇ ಆನಂದ ಅಂತ ಹೇಳಿದ್ದಾರೆ. ಆನಂದಮಯ ಶಬ್ದ ಮಿಕ್ಕ ಅವರಿಗೆ ಅನ್ವಯವಾಗುವುದಿಲ್ಲ. ಯಾಕೆ ಅಂದರೆ ಈ ಆನಂದ ತಾರತಮ್ಯವನ್ನು ಹೇಳಿದ್ದಾರಾದ್ದರಿಂದ ಅಂತ ಹೇಳಿದಾಗ ಅಲ್ಲಿ ತೇಯೇಷ ಪ್ರಜಾಪತೇ ಆನಂದ ಸ ಏಕೋ ಬ್ರಹ್ಮಣಾನಂದ ಇತಿ ಅಲ್ಲಿ ಹೇಳಿದಾಗ ಅಪಶುಪತಿ ಪ್ರಜಾಪತಿ ಈ ಶಬ್ದಗಳು ಯಾರನ್ನು ಹೇಳುತ್ತೆ ಅಂತ ಹೇಳಿದಾಗ ಅವುಗಳನ್ನು ತತ್ವಪ್ರತಿಪದಲ್ಲಿ ಹೇಳ್ತಾ ಇದ್ದಾರೆ. ಇತಿ ಪಶುಪತಿ ವಿರಿಂಚಯೋ ಯಥೋ ವಾಚೋ ನಿವರ್ತಂತ ಇತಿ ಆನಂದಮಯತ್ವ ಸಾಧಕ ಶ್ಲೋಕ ನಿರ್ದಿಷ್ಟಾದ್ ಅಮಿತ ಆನಂದಾತ್ ಬ್ರಹ್ಮಣ ಭೇದ ವ್ಯಪದೇಶಾತ್ ಅಂತೇಳಿ. ಆನಂದಮಯ ಅಂತ ಹೇಳಿದರೆ ಭಗವಂತ ಅವನು ಅನಂತ ಆನಂದ ಉಳ್ಳವನು, ಅಂದರೆ ಇನ್ನೊಬ್ಬರ ಆನಂದದಲ್ಲಿ ಹೋಲಿಸಲಿಕ್ಕೆ ಆಗೋದಿಲ್ಲ, ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅವನ ಬಗ್ಗೆ ಹೇಳುವಾಗ ಯಥೋ ವಾಚೋ ನಿವರ್ತಂತ ಅಂದರೆ ಮಾತುಗಳು ಅವನನ್ನು ಆನಂದವನ್ನು ವರ್ಣನೆ ಮಾಡ ಸುಮ್ಮನೆ ಹೇಳ್ಬೋದು ಅನಂತ ಆನಂದ ಅಂತ ಹೇಳ್ಬೋದು, ಇಷ್ಟು ಅಂತ ಮಾತಿನಲ್ಲಿ ನಿರ್ದಿಷ್ಟ ಮಾಡಲಿಕ್ಕೆ ಆಗೋದಿಲ್ಲ. ವಿ ಕೆನ್ ಸೇ ಅನಂತ ಅಂತ ಹೇಳ್ಬೋದು ಅಷ್ಟೇ, ಇಷ್ಟು ಇವರಿಗಿಂತ 100 ಪಟ್ಟು ಜಾಸ್ತಿ ಅಂತ ಹೇಳಕ್ಕೆ ಆಗೋದಿಲ್ಲ, ಅನಂತ ಅಂತ ಹೇಳ್ಬೋದು ಅಷ್ಟೇ. ಆದ್ದರಿಂದ ಪಶುಪತಿ ಅಂದರೆ ರುದ್ರದೇವರು ವಿರಿಂಚಿ ಚತುರ್ಮುಖ ಬ್ರಹ್ಮದೇವರು ಅವರ ಆನಂದಗಳನ್ನು ಮಾತ್ರ ಹೇಳುವಾಗ ಅಲ್ಲಿ ಇವರಿಗಿಂತ ಇವರು 100 ಪಟ್ಟು ಅಂತ ಎಲ್ಲ ಹೇಳ್ತಾರೆ, ಅಂದರೆ ಕಂಪೇರ್ ಮಾಡಲಿಕ್ಕಾಗತ್ತೆ. ತೇ ಯೇ ಶತಂ ಪ್ರಜಾಪತೇ ಆನಂದ ಸ ಏಕೋ ಬ್ರಹ್ಮಣ. ಅಲ್ಲಿ ಪ್ರಜಾಪತಿ ಅಂದರೆ ನಾವು ರುದ್ರದೇವರಿಗೆ ಎಲ್ಲಿ ಬರೋದಿಲ್ವಲ್ಲ, ಪ್ರಜಾಪತಿ ಅನ್ನುವುದು ಬ್ರಹ್ಮದೇವ್ರಿಗಾಗ್ಬೋದು. ಸೊ ಪ್ರಜಾಪತಿ ಆನಂದಕ್ಕಿಂತ ಬ್ರಹ್ಮನ ಆನಂದ 100 ಪಟ್ಟಿದೆ ಅಂತ ಹೇಳಿದಾಗ ಪ್ರಜಾಪತಿ ಅಂದರೆ ರುದ್ರ ಅಂತ ನೀವು ಹೇಳ್ತಾ ಇದ್ದೀರಾ, ಅಲ್ಲಿ ಹೇಗೆ, ಅದಕ್ಕೇನು ಪ್ರಮಾಣ ಅಂತ ಹೇಳಿದರೆ ಇಲ್ಲಿ ತ್ರಿಕೃಪಟದ ಪ್ರಮಾಣ ಕೊಡ್ತಾ ಇದ್ದಾರೆ, ಶೈವ ಪುರಾಣದಿಂದಲೇ ಪ್ರಮಾಣ ಕೊಡ್ತಾ ಇದ್ದಾರೆ. ಪ್ರಜಾಪತಿ ಶಿವ ಶೇಪೋ ಲಿಂಗಂ ಇತ್ಯಭಿಧೀಯತೆ ಲಿಂಗಾಭಿಮಾನಿ ಲೋಕಸ್ಯ ಸೃಷ್ಟ ಗಿರಿಶ ಏವಹಿ ಅಂಥೇಳಿ ಗಿರಿಶ ಶಬ್ದ ಚತುರ್ಮುಖ ಬ್ರಹ್ಮದೇವರಿಗೆ, ಪ್ರಜಾಪತಿ ಶಬ್ದ ಶಿವನಿಗೆ ಆಗತ್ತೆ. ಸೊ ಪ್ರಜಾಪತಿ ಅಂದರೆ ರುದ್ರದೇವರು ಶಿವ ಅಂಥೇಳಿ ಶೈವ ಪುರಾಣದ ಮಾತೇ ಇದೆ. ಆದ್ದರಿಂದ ಪ್ರಜಾಪತಿಯ ಆನಂದಗಳು 100 ಆನಂದಗಳು ಬ್ರಹ್ಮ ಅಲ್ಲಿ ಚತುರ್ಮುಖ ಬ್ರಹ್ಮನ ಆನಂದ ಅಂತ ಹೇಳಿದಾಗ ಅದು ಪಶುಪತಿ ಪ್ರಜಾ ಪಿರಿಂಚಿ ರುದ್ರದೇವರು ಬ್ರಹ್ಮ ಚತುರ್ಮುಖ ಬ್ರಹ್ಮನ ಬಗ್ಗೆ ಹೇಳುವಂತಹ ಮಾತುಗಳು. ಆದ್ದರಿಂದ ಅವರಿಬ್ಬರೂ ಕೂಡ ಆನಂದಮಯ ಶಬ್ದ ವಾಚ್ಯರಲ್ಲ ಅನ್ನೋದು ಸಿದ್ಧವಾಗತ್ತೆ. ಅದೇ ವಿಧವಾಗಿ ಯದಾಹಿ ಏವ ಏಷ ಇತ್ಯಾದೇಹೇ ಅಯಮರ್ಥ ಅಂಥೇಳಿ ಇಲ್ಲಿ ಶಬ್ದಗಳು ನೋಡ್ರಿ, ಅನಾತ್ಮ್ಯ ಈ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ ನೋಡ್ರಿ. ಆ ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಅನಾತ್ಮ್ಯ ಅಂತ ಹೇಳಿದರೆ ಭಗವಂತ ಅನಾತ್ಮ್ಯ ಅಂತ ಭಗವಂತನನ್ನು ಹೇಳ್ತೀವಿ. ಯಾಕೆ ಅನಾತ್ಮ್ಯ ಅಂದರೆ ಏನು, ಆತ್ಮ ಅಂದರೆ ಒಡೆಯ ಸ್ವಾಮಿ, ಆತ್ಮೀಯರು ಎಲ್ಲರೂ ಜೀವರು, ಜೀವ ಧರ್ಮಗಳು ಆತ್ಮೀಯ, ಜೀವರನ್ನು ಆತ್ಮೀಯರು ಅಂತ ಕರೀತಾರೆ. ನಾವು ಆತ್ಮೀಯರು ಯಾಕೆ, ಆತ್ಮನಾಮಕ ಪರಮಾತ್ಮನಿಗೆ ಒಳಬಟ್ಟು ಇದ್ದೀವಿ, ಅವನು ಇಲ್ಲದೆ ನಮಗೇನೂ ಆಗೋದಿಲ್ಲ. ಎಲ್ಲರೂ ಆತ್ಮೀಯರು ಭಗವಂತನಿಗೆ ಆತ್ಮೀಯರಂದರೆ ಲೋಕದಲ್ಲಿ ಪ್ರೀತಿ ಪಾತ್ರ ಅನ್ನೋದಕ್ಕೂ ಪ್ರಯೋಗ ಮಾಡ್ತೀವಿ. ಯಾಕೆ ಅಂದರೆ ಈ ವಿಧವಾಗಿ ಆತ್ಮ ನಾಮಕ ಪರಮಾತ್ಮನಿಗೆ ನಾವು ಪ್ರೀತಿ ಪಾತ್ರ ಆದ್ದರಿಂದ ಆತ್ಮೀಯರೇ, ಇಲ್ಲ ಆತ್ಮ ಅವನಿಗೆ ಒಳಬಟ್ಟಿದ್ದೀವಿ. ಅವನು ಆತ್ಮ ಆದರೆ ಎಲ್ಲ ಜೀವರು ಆತ್ಮೀಯರು, ಅದಕ್ಕೆ ಆತ್ಮೀಯ ಜೀವಧರ್ಮಃ ಅಂತೇಳಿ. ಆತ್ಮೀಯರು ಅಂದರೆ ಜೀವಧರ್ಮ ಉಳ್ಳವರು, ಜೀವದ ಧರ್ಮ ಏನು, ಭಗವಂತನಿಗೆ ಒಳಬಟ್ಟು ಇರುವುದು. ಆತ್ಮೀಯರಾಗಿರುವುದು ಅಂದರೆ ಭಗವಂತ ಆತ್ಮನಾಮಕ ಪರಮಾತ್ಮನಿಗೆ ಒಳಬಟ್ಟು ಇರುವುದು ಜೀವಧರ್ಮಗಳು. ಅದು ಯಾರಿಗೆ ಇಲ್ಲವೋ ಆ ಜೀವಧರ್ಮಗಳು ಇಲ್ಲದವ ಅಂದರೆ ಒಳಬಟ್ಟು ಇರುವುದು ಅನ್ನೋದು ಇಲ್ಲ ಅವನಿಗೆ. ಆದ್ದರಿಂದ ಅವನು ಅನಾತ್ಮ. ಎಲ್ಲರೂ ಆತ್ಮೀಯರು. ಅವನು ಆತ್ಮವೂ ಹೌದು, ಅನಾತ್ಮೀಯನೂ ಹೌದು. ಇನ್ನೊಂದು ಶಬ್ದಗಳನ್ನು ಬಹಳ ಕೇರ್ಫುಲ್ಲಾಗಿ ನೋಡಬೇಕು. ಅವನು ಆತ್ಮ ಶಬ್ದವಾಚ್ಯ, ಮಿಕ್ಕವರೆಲ್ಲರೂ ಆತ್ಮೀಯ ಶಬ್ದವಾಚ್ಯರು. ಅವನು ಅನಾತ್ಮ್ಯ ಶಬ್ದವಾಚ್ಯ ಅಂದರೆ ಜೀವ ಬ್ರಹ್ಮ ಭೇದವನ್ನು ಈ ಶಬ್ದವೇ ತಿಳಿಸಿಕೊಡುತ್ತೆ. ಅವನು ಆತ್ಮ, ಎಲ್ಲರೂ ಆತ್ಮೀಯರು, ಇಲ್ಲ ಆತ್ಮೀಯರು. ಆತ್ಮೀಯರು ಆತ್ಮೀಯತೆ ಉಳ್ಳವರು, ಆದ್ದರಿಂದ ಆತ್ಮೀಯರು ಎಲ್ಲರೂ, ಎಲ್ಲ ಜೀವರಾಶಿ ಭಗವಂತನನ್ನು ಬಿಟ್ಟು ಎಲ್ಲರೂ ಆತ್ಮೀಯರು. ಅವನು ಎಲ್ಲರಿಗಿಂತ ಭಿನ್ನನಾಗಿದ್ದಾನಾದ್ದರಿಂದ ಅವನು ಅನಾತ್ಮ್ಯ. ಆದ್ದರಿಂದ ಅನಾತ್ಮ್ಯ ಶಬ್ದ ಭಗವಂತನನ್ನು ಹೇಳುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಸ್ವಾಮಿ ಸಂಬಂಧಿನಿವ ಅಂಥೇಳಿ. ಅನಾತ್ಮ್ಯ, ಆತ್ಮ್ಯ ಅಂದರೆ ಸ್ವಾಮಿ ಸಂಬಂಧ ಉಳ್ಳ. ಸೊ ಅವನು ಅವನು ಎಲ್ಲರಿಗೂ ಸ್ವಾಮಿ, ಮಿಕ್ಕವರೆಲ್ಲರೂ ಕೂಡ ಅವರು ಸ್ವಾಮಿ ಉಳ್ಳವರು. ಭಗವಂತ ಸ್ವಾಮಿ, ಅವನಿಗೆ ಸ್ವಾಮಿ ಯಾರೂ ಇಲ್ಲ. ಸ್ವಾಮಿ ಅವನಿಗೆ ಸ್ವಾಮಿ ಯಾರು ಇಲ್ಲ. ಆದ್ದರಿಂದ ಅವನು ಅಸ್ವಾಮಿ. ಅವನು ಆತ್ಮ್ಯ ಅನಾತ್ಮ್ಯ ಅಂದರೆ ಸ್ವಾಮಿ ಇಲ್ಲದವನು ಅಂದರೆ ಒಡೆಯ ಇಲ್ಲದವನು, ಅವನಿಗೆ ಒಡೆಯರು ಯಾರೂ ಇಲ್ಲ. ಆದ್ದರಿಂದ ಅಸ್ವಾಮಿ ಅನ್ನುವ ಅರ್ಥದಲ್ಲಿ ಅಸ್ವಾಮಿ ಸಂಬಂಧಿನಿ ವಾ ಅಂಥೇಳಿ. ಅದೇ ವಿಧವಾಗಿ ಅವನು ಅನಿಲಯ, ಅನಿಲಯ ಅಂದರೆ ನಿಲಯ ಇಲ್ಲ, ಆಶ್ರಯ. ನಿಲಯ ಅಂದರೆ ಆಶ್ರಯ, ಅನಿಲಯ ಆಶ್ರಯ. ಅವನನ್ನು ಅವನಿಗೆ ಆಶ್ರಯ ಕೊಡುವವರು ಯಾರೂ ಇಲ್ಲ. ಅವನು ಎಲ್ಲರಿಗೂ ಆಶ್ರಯ. ಅವನಿಗೆ ಯಾರೂ ಆಶ್ರಯ ಇಲ್ಲ, ಅವನಿಗೆ ಒಂದು ಆಶ್ರಯ ಬೇಕಾಗಿಲ್ಲ. ಆದ್ದರಿಂದ ಅನ್ಯ ನಿಲಯ ನಿಲಯನ ಹೀನೇ ಬ್ರಹ್ಮಣಿ ಯದಾಹಿ ಏಷ ಜೀವೋ ನಿರ್. ಇಲ್ಲಿ ಆ ಪರಮಾತ್ಮನನ್ನು ಯಾರಾದರೆ ಸೇವಿಸುತ್ತಾರೋ ಅವರಿಗೆ ಭಯ ಇರೋದಿಲ್ಲ, ಅವರು ಭಯವಿಲ್ಲದ ಸ್ಥಿತಿಗೆ ಹೋಗಿ ಸೇರ್ತಾರೆ. ಅಲ್ಲಿ ತೈತ್ತಿರ ಉಪನಿಷತ್ ವಾಕ್ಯ ಹೀಗಿದೆ: ಅದೃಶ್ಯೇ ಅನಾತ್ಮೇ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ ಅಥ ಸೋ ಅಭಯಂ ಗತೋ ಭವತಿ. ಅದೃಶ್ಯ ಅವನು ಭಗವಂತ ಕಣ್ಣಿಗೆ ಎಲ್ಲ ಅದೃಶ್ಯನಾಗಿರ್ತಾನೆ, ಯಾಕಂದರೆ ಯಾರಿಗೆ ದೃಷ್ಟಿಗೋಚರನಲ್ಲ. ಆದ್ದರಿಂದ ಅದೃಶ್ಯನಾಮಕನಾದ ಪರಮಾತ್ಮನಲ್ಲಿ, ಅನಾತ್ಮೇ ಒಡೆಯ ಇಲ್ಲದ ಆ ಪರಮಾತ್ಮನಲ್ಲಿ, ಅನಿರುಕ್ತೆ ಮಿಕ್ಕವರೆಲ್ಲರೂ ನಿರುಕ್ತ, ಇಷ್ಟು ಅಂತ ನಿತರಾಮುಕ್ತ, ಇಷ್ಟು ಅಂತ ಹೇಳಕ್ಕೆ ಆಗುವಂಥವ್ರು ಎಲ್ಲರೂ ಎಲ್ಲರೂ ನಿರುಕ್ತರು ಅಂದರೆ ಅವರನ್ನು ಇಷ್ಟು ಉಕ್ತಿ ಮಾಡಲಿಕ್ಕಾಗತ್ತೆ, ಇಷ್ಟು ಅವರು ಅಂತ ಹೇಳಕ್ಕಾಗತ್ತೆ. ಭಗವಂತ ನೇತಿ ನೇತಿ, ಅವನು ಅನಿರುಕ್ತ ಅಂದರೆ ಇಷ್ಟು ಅಂತ ಭಗವಂತನನ್ನು ನಿರ್ವಚನ ಮಾಡಲಿಕ್ಕಾಗುತ್ತೆ. ಅಂದರೆ ನಿರ್ವಚನಕ್ಕೆ ಮೀರಿ ನಿಂತವನು ಅಂಥೇಳಿ, ಇಷ್ಟು ಅಂತ ಹೇಳಕ್ಕೆ ಆಗದೇ ಇರುವಂಥವನು. ಆದ್ದರಿಂದ ಅವನು ಅನಿರುಕ್ತ. ಅನಿಲಯನ ಅವನು ಅಂದರೆ ಯಾರೂ ಅವನಿಗೆ ಆಶ್ರಯವಿಲ್ಲ, ಎಲ್ಲರಿಗೂ ಅವನು ಆಶ್ರಯ. ಆದ್ದರಿಂದ ಅವನು ಅನಿಲಯನ. ಅಭಯಂ ಅವನು ಅಭಯವೂ ಆಗ, ಅಂತಹ ಪರಮಾತ್ಮನನ್ನು ಯಾರು ಸೇವೆ ಮಾಡ್ತಾರೋ ಅವರಿಗೆ ಪ್ರತಿಷ್ಠಾಂ ಅಭಯಂ ಪ್ರತಿಷ್ಠಾಂ, ಅವರಿಗೂ ಭಯರಹಿತ ಸ್ಥಿತಿಯನ್ನು ಅವರು ಪಡೆಯುತ್ತಾರೆ, ಮೋಕ್ಷ ಅವರಿಗೆ ಬರುತ್ತೆ. ಅಥ ಆ ವಿಧವಾಗಿ ಉಪಾಸನೆ ಮಾಡುವವನು ಅವನು ಅಭಯಂ ಗತೋಭವತಿ, ಅಭಯ ಸ್ಥಿತಿಯನ್ನು ಪಡೆಯುತ್ತಾನೆ, ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಹೇಳಿ ಈ ಶಬ್ದಗಳು ಭಗವಂತನಿಗೆ ಅನ್ವಯ ಮಾಡುವುದರಲ್ಲಿಯೇ ಭೇದವನ್ನು ಹೇಳುವಂತಹ, ಜೀವಾತ್ಮ ಪರಮಾತ್ಮನ ಭೇದವನ್ನು ಹೇಳುವಂತಹ ಶಬ್ದವಾಗಿದೆ. ಆದ್ದರಿಂದ ಏಷ ಜೀವ ನಿರ್ಭಯಂ ನಿಷ್ಠಾಂ ವಿಂದತೆ, ಭಯರಹಿತವಾದ ಸ್ಥಿತಿಯನ್ನು ಪಡೆಯುತ್ತಾನೆ ಅಂತ ಹೇಳಿ, ನಿರ್ಭಯನಾದ ಪರಬ್ರಹ್ಮನನ್ನು, ಅವನು ಪರಮಾತ್ಮ ಯಾವಾಗಲೂ ಭಯರಹಿತನು, ಅವನನ್ನು ಸೇರಿ ಭಯರಹಿತರಾಗಿ ಅವರಿರ್ತಾರೆ ಅಂತ ಹೇಳಿದ ಹೇಳುತ್ತೆ. ಅಯಮೇವ ಪ್ರಕೃತೇ ಅಪಿ ಭೇದವ್ಯಪದೇಶ. ಪ್ರಕೃತಿ ಲಕ್ಷ್ಮೀದೇವಿ, ಚೇತನ ಪ್ರಕೃತಿ ಲಕ್ಷ್ಮೀದೇವಿಗೂ ಈ ಭೇದವ್ಯಪದೇಶ ಅಂದರೆ ಲಕ್ಷ್ಮೀದೇವಿಗೂ ನಾರಾಯಣನಿಗೂ ಭೇದ ಇದೆ. ಲಕ್ಷ್ಮೀದೇವಿ ಕೂಡ ನಾರಾಯಣ ಅನ್ನೋ ಒಂದು ಸ್ವಾಮಿ ಇದ್ದಾನೆ, ನಾರಾಯಣನಿಗೆ ಯಾರು ಸ್ವಾಮಿ ಇಲ್ಲ. ಆದ್ದರಿಂದ ಲಕ್ಷ್ಮೀದೇವಿಗೂ ನಾರಾಯಣನಿಗೂ ಭೇದವನ್ನು ಹೇಳುತ್ತೆ. ಆದ್ದರಿಂದ ದೃಶ್ಯತ್ವ ದೃಶ್ಯತ್ವಾತ್ ನಿರ್ವಕ್ತು ಶಕ್ಯತ್ವಾದ ಅನ್ಯ ನಿಲಯನ ನಿಲಯನವತ್ವಾಚ ತಸ್ಯಾಹ ಅಂತೇಳಿ. ಲಕ್ಷ್ಮೀದೇವಿ ಕೂಡ ಈ ಭಗವಂತನಿಂದ ಭೇದವನ್ನು ಹೇಳತಕ್ಕವಳಾಗಿದ್ದಾಳೆ. ಯಾಕೆ ಅಂದರೆ ದೃಶ್ಯತ್ವಾತ್ ಲಕ್ಷ್ಮೀದೇವಿ ದೃಶ್ಯಳಾಗಿದ್ದಾಳೆ ಅಂದರೆ ಭಗವಂತ ಯಾವಾಗಲೂ ಲಕ್ಷ್ಮಿಯನ್ನು ಕಾಣ್ತಾನೆ, ಲಕ್ಷ್ಮಿ ಭಗವಂತನ ಕಾಣ್ತಾಳೆ. ಆದರೆ ಭಗವಂತ ಸ್ವತಂತ್ರನಾಗಿ ಲಕ್ಷ್ಮಿಯನ್ನು ಕಾಣ್ತಾನೆ, ಲಕ್ಷ್ಮಿ ಭಗವಂತನ ಅನುಗ್ರಹದಿಂದಾಗಿ ಭಗವಂತನನ್ನು ನಿತ್ಯನ ಕಾಣ್ತಾಳೆ, ಸ್ವಾತಂತ್ರ್ಯವಿಲ್ಲದವಳು. ಆದ್ದರಿಂದ ದೃಶ್ಯತ್ವಾತ್ ಅದು ನಿರ್ವಕ್ತು ಶಕ್ಯತ್ವಾತ್. ಸೊ ಆ ನಿರ್ವಕ್ತ ಅನ್ನುವ ಶಬ್ದ, ನಿರುಕ್ತ ಅನ್ನುವ ಶಬ್ದ ಲಕ್ಷ್ಮಿಗೂ ಅನ್ವಯವಾಗುತ್ತೆ. ಆದ್ದರಿಂದ ಅದೃಶ್ಯತ್ವ ಅನಿರುಕ್ತ ಈ ಶಬ್ದಗಳು ಪರಮಾತ್ಮನಿಗೆ ಅನ್ವಯವಾದರೆ, ದೃಶ್ಯತ್ವ ನಿರುಕ್ತ ಈ ಶಬ್ದಗಳು ಲಕ್ಷ್ಮಿಗೆ ಅನ್ವಯವಾಗುತ್ತೆ, ಯಾಕಂದರೆ ಇವು ಲಕ್ಷ್ಮಿಗೆ ಅನ್ವಯ ಮಾಡಬಹುದು. ಶಕ್ಯತ್ವಾದ ಅನ್ಯ ನಿಲಯನವತ್ವಾಚ ಅನಿಲಯನ, ಯಾವ ಆಶ್ರಯವು ಬೇಕಾದಿಲ್ಲವನು ಪರಮಾತ್ಮ ಅಂದರೆ ಲಕ್ಷ್ಮಿಗೆ ಪರಮಾತ್ಮನ ಆಶ್ರಯ ಬೇಕು. ಆದ್ದರಿಂದ ಅವರು ಅನ್ಯ ನಿಲಯನ ಉಳ್ಳವಳು, ಅನಿಲಯನ ಅಲ್ಲ ಲಕ್ಷ್ಮಿ. ಅಂದರೆ ಆಶ್ರಯವಿಲ್ಲ ಬೇಕಾಗಿಲ್ಲ ಅಂತ ಹೇಳ್ತಕ್ಕವಳಲ್ಲ, ಪರಮಾತ್ಮನ ಆಶ್ರಯ ಬೇಕು ಲಕ್ಷ್ಮಿಗೆ. ಆದ್ದರಿಂದ ಅನಿಲಯ ಶಬ್ದದಿಂದ ಲಕ್ಷ್ಮಿಗೆ ಹೇಳಕ್ಕಾಗೋದಿಲ್ಲ ಆ ಅರ್ಥದಲ್ಲಿ. ಆದ್ದರಿಂದ ಪರಮಾತ್ಮ ಅವನು ಅನಿಲಯ, ಆ ಅರ್ಥದಲ್ಲಿ ಲಕ್ಷ್ಮಿ ಅನಿಲಯಲು ಅಲ್ಲ. ಆದ್ದರಿಂದ ಅನ್ಯ ನಿಲಯನತ್ವ ಇರುವವಳು, ಬೇರೆ ಅವರ ನಿಲಯನ ಬೇಕಾದವಳು. ಆದ್ದರಿಂದ ಅನ್ಯ ನಿಲಯನವತ್ವಾತ್ ಚ ತಸ್ಯಾಹ, ಆ ಲಕ್ಷ್ಮೀದೇವಿಗೂ ಅದಿದೆ. ಆ ಕಾರಣದಿಂದ ಲಕ್ಷ್ಮೀನಾರಾಯಣರಿಗೆ ಭೇದವನ್ನು ನಾವು ನೋಡಬೇಕು. ಸ ಯಶ್ಚಾಯಂ ಪುರುಷೇ ಯಶ್ಚಾಸೌ ಆದಿತ್ಯ ಇತಿ ಚ ಸರ್ವಜೀವೇಭ್ಯೋ ಭೇದವ್ಯಪದೇಶ. ಆದ್ದರಿಂದ ಭಗವಂತ ಅಯಂ ಪುರುಷೇ ಎಷ್ಟು ಅಸೌ ಆದಿತ್ಯ, ಇವನನ್ನೇ ಆಶ್ರಯ ಮಾಡಿಕೊಂಡು ಎಲ್ಲರೂ ಇದ್ದಾರೆ, ಅವನೇ ಸರ್ವಶಬ್ದವಾಚ್ಯನಾಗಿದ್ದಾನೆ, ಎಲ್ಲರ ಒಳಗು ಅಂತರ್ಯಾಮಿಯಾಗಿದ್ದು, ಆಯಾ ಹೆಸರುಗಳಿಂದ ಕರೆಯಲ್ಪಟ್ಟವನಾಗಿದ್ದಾನೆ. ಆದ್ದರಿಂದ ಇವೆಲ್ಲವೂ ಕೂಡ ಹೆಸರುಗಳು ಭಗವಂತನಿಗೆ, ಇದ್ದರೂ ಎಲ್ಲರಿಗಿಂತಲೂ ಭಗವಂತ ಭಿನ್ನನಾಗಿದ್ದಾನೆ ಅಂತ ಹೇಳುವಂತಹ ವಾಕ್ಯಗಳಾಗಿವೆ ಇವೆಲ್ಲ ಅಂಥೇಳಿ. ಅತ್ರಾಹ ನ ಅಯಂ ಜೀವೇಶ ಭೇದ ವ್ಯಪದೇಶ ಸಾಧೀಯಾನ್ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ತದ್. ಸೊ ಅತ್ರಾಹ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನ ಅಯಂ ಜೀವ ಈಶ ಭೇದ ವ್ಯಪದೇಶ ಸಾಧೀಯಾನ್, ಅಂದರೆ ಈ ಪೂರ್ವಪಕ್ಷದವರು ಹೇಳುವಂತಹ ಮಾತು, ಈ ಜೀವನಿಗೆ ಈಶನಿಗೆ ಇರುವ ಭೇದವನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ನ ಅಯಂ ಜೀವೇಶ ಭೇದ ವ್ಯಪದೇಶ ಸಾಧೀಯಾನ್, ಅಂದರೆ ಜೀವೇಶರ ಭೇದವನ್ನು ಹೇಳುವುದು ಹೀಗೆ ನೀವು ಸಾಧಿಸಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಈ ವಾಕ್ಯಗಳೆಲ್ಲ ಇವೆ, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ತದ್ಯೋ ಅಹಂ ಸೋ ಅಸೌ ಯೋ ಅಸೌ ಸೋ ಅಹಂ ಯೋ ಅಸೌ, ಅಲ್ಲಿ ಆಚಾರ್ಯರು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎಟ್ಸೆಟ್ರಾ ಮುಂತಾದದ್ದು ಅಂತ ಹೇಳಿದ್ದಾರೆ. ಅದಕ್ಕೆ ತ್ರಿಕೃಷ್ಣಾಚಾರ್ಯರು ಅಂಥದ್ದೇ ಇನ್ನೂ ಕೆಲವು ವಾಕ್ಯಗಳನ್ನು ಸೇರಿಸಿದ್ದಾರೆ, ಇವು ಕೂಡ ಅಭೇದ ಪರವಾಗಿ ಅವರು ಹೇಳುವಂತಹ ವಾಕ್ಯಗಳು. ಸೊ ಆಚಾರ್ಯರು ಹೇಳಿದ ಎರಡು ವಾಕ್ಯಗಳಿಗೆ ಇನ್ನೂ ಇತರ ವಾಕ್ಯಗಳನ್ನು ಸೇರಿಸ್ತಾ ಇದ್ದಾರೆ ತ್ರಿಕೃಷ್ಣ ಹೇಳ್ತಾ. ತದ್ ಯೋ ಅಹಂ ಸೋ ಅಸೌ, ಇವರು ಅವ್ರು ವಾಡುವ ಸೂಪರ್ಫಿಷಿಯಲ್ ಮೀನಿಂಗು, ಯಾರಾದರೆ ನಾನಾಗಿದ್ದೀನೋ ಅವನೇ ಆಗಿದ್ದೀನಿ, ನಾನು ಅವನು ಇಲ್ಲಿರುವವನು ಈ ಪರಮಾತ್ಮನೇ, ನಾನು ನಾನು ಅವನು ಒಂದೇ ಅಂಥೇಳಿ ಇತ್ಯಾದಿ ಅರ್ಥವನ್ನು ಮಾಡ್ತಾರೆ. ಯೋ ಅಸೌ ಅಸೌ ಪುರುಷ ಸೋ ಅಹಮಸ್ಮಿ, ಈ ಪುರುಷ ನಾಮಕನು ಯಾವನು ಇವನಿದ್ದಾನೋ ನಾನು ಅವನೇ ಆಗಿದ್ದೀನಿ ಅಂಥೇಳಿ ಈ ಶ್ರುತಿಗಳೆಲ್ಲ ಕೂಡ ಅಭೇದವನ್ನು ಹೇಳುತ್ತೆ. ಇತ್ಯಾದಿ ಶ್ರುತಿಭಿ ಅಭೇದ ಅವಧಾರಣಾತ್, ಅಭೇದವನ್ನು ಹೇಳುವ ಶ್ರುತಿವಾಕ್ಯಗಳಿವೆ ಅಂತ ಹೇಳ್ತಾ. ನಹಿ ಏತಾ ಭೇದಂ ಅಣುಮಾತ್ರಮಪಿ ಸಹೇರನ್, ಇವು ಎಲ್ಲ ಕೂಡ ಭೇದವನ್ನು ಅಣುಮಾತ್ರ ಕೂಡ ಸಹನೆ ಮಾಡುವ ವಾಕ್ಯಗಳಲ್ಲ. ಇದೆಲ್ಲ ಪೂರ್ವಪಕ್ಷೀಯ ಮಾತುಗಳು. ಪೂರ್ವಪಕ್ಷದವರು ನಹಿ ಏತಾ ಭೇದಂ ಅಣುಮಾತ್ರಮಪಿ ಸಹ, ಇವು ಭೇದವನ್ನು ಅಣುಮಾತ್ರ ಭೇದವೂ ಹೇಳ್ತಾ ಇಲ್ಲ, ಕಂಪ್ಲೀಟ್ ಅಭೇದ ಹೇಳ್ತಾ ಇದೆ. ನಾನ್ ಡಿಫರೆನ್ಸ್, ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳ್ತಾ ಇದೆ ಈ ವಾಕ್ಯಗಳೆಲ್ಲ ಕೂಡ. ಪೂರ್ವಾಪರ ಪರ್ಯಾಲೋಚನೆಯ ತತ್ರ ಏವ ತಾತ್ಪರ್ಯ ಪರ್ಯವಸಾನಾತು, ಆವಾಗ ಏ ಬೇರೆ ಕಡೆ ಭೇದ ವಾಕ್ಯಗಳೆಲ್ಲ ಬರ್ತಾ ಇದಲ್ಲವಾ ಅಂತ ನಾವು ಅವ್ರಿಗೆ ಹೇಳಿದೆ. ಅದಕ್ಕೆ ಅವರು ಸಮಾಧಾನ ಹೇಳುವುದು, ಪೂರ್ವಾಪರ ಪರ್ಯಾಲೋಚನೆಯ ಮುಂದೆ ಹಿಂದೆ ಎಲ್ಲ ನೋಡ್ಕೊಳ್ರಿ, ನೋಡಿಕೊಂಡು ಎಲ್ಲವೂ ಇದಕ್ಕೆ ಅನ್ವಯ ಮಾಡಿಕೊಳ್ರಿ. ನಾವು ಇದನ್ನು ತಗೊಂಡು ಭೇದ ಪರವಾಗಿ ಅನ್ವಯ ಅರ್ಥ ಮಾಡಿದ್ರೆ ಅವ್ರು ಹೇಳ್ತಾರೆ ಭೇದ ಪರವಾದ ವಾಕ್ಯಗಳನ್ನ ತಗೊಂಡು ಇದರಲ್ಲಿ ಅನ್ವಯ ಮಾಡಿಕೊಳ್ರಿ. ಆಲ್ ಡಿಫರೆನ್ಸಿಯನ್ಸ್ ದೇರ್ ಆಲ್ ಅಪ್ಯಾರೆಂಟ್, ಅಪ್ಯಾರೆಂಟ್ ಡಿಫರೆನ್ಸ್. ಆದರೆ ಎಲ್ಲ ತಾತ್ಪರ್ಯ ಏನು, ಇಲ್ಲೇ ಪರ್ಯವಸಾನಗೊಳ್ಳುತ್ತೆ ಈ ಅಭೇದದಲ್ಲಿ, ಎಲ್ಲ ಪರ್ಯವಸಾನಗೊಳ್ಳುತ್ತೆ. ಅತಃ ಸೌತ್ರಮಪಿ ಭೇದವ್ಯಪದೇಶಂ ನ ಪಾರಮಾರ್ಥಿಕ ಗೋಚರಂ ಅನುಜಾನೀಮಹೆ. ಸೂತ್ರ ಹೊರಟಿದಲ್ವಾ ಅಂದರೆ ಸೂತ್ರವನ್ನು ಕೂಡ ಬಗಲಿಗೆ ತಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಅತಃ ಅದಕ್ಕೆ ಇದು ನೋಡ್ರಿ, ಅಂದರೆ ನಾವು ಇಲ್ಲೆಲ್ಲ ಅವರ ವ್ಯಾಖ್ಯಾನಗಳು ನೋಡಬೇಕಾಗಿಲ್ಲ, ಇವು ಕಾಮೆಂಟ್ರೀಸ್ನಲ್ಲಿಯೇ ಆ ಮಿಕ್ಕವರು ಹೇಗೆ ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಅನ್ನೋದು ಇಲ್ಲೇ ನಿಮಗೆ ಗೋಚರವಾಗುತ್ತೆ, ಕಾಣಿಸಿಕೊಡುತ್ತೆ. ಅವರು ಹೇಳುವಂತಹ ಮಾತುಗಳು ಅದಕ್ಕೆ ಕೊಡುವ ಸಮಾಧಾನ. ಅವರು ಹೇಳ್ತಾರೆ ಸೂತ್ರದಲ್ಲಿ ಭೇದವ್ಯಪದೇಶ ಕಾಣ್ತಾ ಇದೆ, ಬ್ರಹ್ಮಸೂತ್ರಗಳು ಭೇದವನ್ನು ಹೇಳ್ತಾ ಇದೆ, ಆದರೆ ಆ ಬ್ರಹ್ಮಸೂತ್ರಗಳು ಹೇಳುವ ಭೇದ ಯಾವುದಿದೋ ಅದು ಪಾರಮಾರ್ಥಿಕವಲ್ಲ. ನ ಪಾರಮಾರ್ಥಿಕ ಗೋಚರಂ ಅನುಜಾನೀಮಹೆ, ಅವು ಪಾರಮಾರ್ಥಿಕ ಅಂತ ನಾವು ಹಾಗೆ ಚಿಂತನೆ ಮಾಡೋದಿಲ್ಲ. ಕಾಲ್ಪನಿಕ ಭೇದ ಅಂದರೆ ಕಲ್ಪನೆ ಮಾಡ್ತಾ ಇದ್ದಾರೆ ಭೇದವನ್ನು. ದೇ ಆರ್ ಕ್ರಿಯೇಟಿಂಗ್ ದ ಡಿಫರೆನ್ಸ್, ಕಾಲ್ಪನಿಕ ಭೇದ, ಕ್ರಿಯೇಟೆಡ್ ಡಿಫರೆನ್ಸ್ ಆರ್ ಅಪ್ಯಾರೆಂಟ್ ಡಿಫರೆನ್ಸ್, ಡಿಫರೆನ್ಸ್ ಇಸ್ ಅಪ್ಯಾರೆಂಟ್. ಕಾಲ್ಪನಿಕ ಭೇದ ಅನುವಾದಿತ್ವಾತ್ ಸೂತ್ರಾಣಾಂ, ಈ ಸೂತ್ರಗಳಿಗೆ ಭೇದ ಇದೆ ಅದು ಕಾಲ್ಪನಿಕ ಭೇದ, ಕ್ರಿಯೇಟೆಡ್ ಡಿಫರೆನ್ಸ್ ಅಷ್ಟೇ, ನಿಜವಾಗಿ ಭೇದ ಇಲ್ಲ. ಅಪರಥ ಕಥಂ ಇವ ಅರಚಿತಾನಾಂ ಶ್ರುತೀನಾಂ ಅವಿರೋಧಃ ಸುಸಾಧ್ಯಃ ಸ್ಯಾದಿತ್ಯತಃ ನಚ ಇತಿ ಅಂತೇಳಿ. ಅಂದರೆ ಅಪರಥ ಇನ್ನು ಅವ್ರು ಹೇಳುವಂಥದ್ದು, ಕಥಂ ಇವ ಅರಚಿತಾನಾಂ ಅಪೌರುಷೇ ರಚನೆ ಮಾಡದೇ ಇರುವಂಥದ್ದು, ಅರಚಿತ ಅಂದರೆ ರಚನೆ ಮಾಡಲಿಲ್ಲ, ಅಪೌರುಷೇಯವಾಗಿರೋ ಇಲ್ಲ, ನೀವು ಹಾಗೆ ಒಪ್ಪೋದಿಲ್ಲ ಅವರಿಗೂ ನಮಗೆ ಹೇಳುವಂತಹ ವಾದ. ಅಪರಥ ಹಾಗಿಲ್ಲ ಅಂತ ಹೇಳಿದರೆ ಕಥಂ ಹೇಗೆ ಇವ ಅರಚಿತಾನಾಂ ರಚನೆ ಮಾಡದೇ ಇರುವಂತಹ ಅಪೌರುಷೇಯವಾದಂತಹ ಶ್ರುತೀನಾಂ ಶ್ರುತಿಯ ವಾಕ್ಯಗಳಿಗೆ ಅವಿರೋಧ, ಅವಿರೋಧ ಹೇಗೆ ಬರುತ್ತೆ? ವಿರೋಧ ಅನ್ನೋದು ಅಂದರೆ ಹೇಗೆ ಅವಿರೋಧ ಬರುತ್ತೆ? ಅವಿರೋಧ ಬರೋದಿಲ್ಲ. ನೀವು ಅವಿರೋಧ ಅಂದರೆ ಕಥಂ ಅವಿರೋಧ ಸುಸಾಧ್ಯ ಸ್ಯಾದ್ ಇತ್ಯತಃ ನಚೈತಿ. ಅಂದರೆ ನಾವು ಹೇಳುವುದೇನೆ, ಇಲ್ಲರಿ ಇವುಗಳಿಗೆ ವಿರೋಧ ಬರೋದಿಲ್ಲ. ಯಾಕೆ ಅಂದರೆ ನಾವು ಹೇಳುವುದು ಈ ಅಭೇದ ವಾಕ್ಯಗಳು, ಭೇದ ವಾಕ್ಯಗಳಿಗೆ ವಿರೋಧ ಇಲ್ಲ. ಯಾಕೆ ಅಂದರೆ ಈ ಅಭೇದ ವಾಕ್ಯಗಳನ್ನು ಭೇದ ಪರವಾಗಿ ಅರ್ಥ ಮಾಡಬಹುದು ಅಂತ ಹೇಳಿದರೆ ಅದಕ್ಕೆ ಅವರು ಹೇಳುವ ಸಮಾಧಾನ, ಹೇಗೆ ನೀವು ವಿರೋಧವನ್ನು ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿದೆ? ಸೊ ಶ್ರುತೀನಾಂ ಅವಿರೋಧ ವಿರೋಧ ಇಲ್ಲ ಅಂತ ಹೇಳುವುದು ಸುಸಾಧ್ಯ ಸ್ಯಾತ್ ಇತ್ಯತ, ಇದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ವಿರೋಧವಿಲ್ಲದಿರುವುದು. ಹೌ ಕೆನ್ ಯು ಅಕಂಪ್ಲಿಷ್, ಹೌ ಕೆನ್ ಯು ರಿಸಾಲ್ವ್ ದ ಕಾಂಟ್ರಡಿಕ್ಷನ್ ಆರ್ ಕಾನ್ಫ್ಲಿಕ್ಟ್ ಅಂತ ಅವರು ಪ್ರಶ್ನೆ ಕೇಳಿದೆ. ಎಸ್ ವಿ ಕ್ಯಾನ್ ಅಂತ ಹೇಳಿ, ಅದಕ್ಕೆ ಹೇಗೆ ವಿರೋಧವಿಲ್ಲದಿರುವುದು ಸುಸಾಧ್ಯವಾಗುತ್ತೆ ನಿಮಗೆ ಅಂತ ಹೇಳಿದರೆ ಅದಕ್ಕೆ ಆಚಾರ್ಯರು ನಚ ವಿರೋಧ, ಯಾವ ವಿರೋಧವೂ ಇಲ್ಲ ನಮಗೆ, ಆ ವಿರೋಧವನ್ನು ಈಸಿಯಾಗಿ ನಾವು ಪರಿಹಾರ ಮಾಡ್ತೀವಿ. ಈ ಅಭೇದವಾಗಲು ತಗೊಂಡು ವಿರೋಧ ಬರ್ತಾ ಇದೆ, ವಿರೋಧ ಬರ್ತಾ ಇದ್ದರೆ ಯಾವ ವಿರೋಧವೂ ಇಲ್ಲ, ಅವುಗಳಿಗೆ ಯಾವ ವಿರೋಧವೂ ಇಲ್ಲ ಅಂಥೇಳಿ ನಚ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ತದ್ಯೋಹಂ ಸೋಸೌ ಯೋಸೌ ಸೋಹಂ ಯೋಸೌ ಅಸೌ ಪುರುಷ ಸೋಹಮಸ್ಮಿ ಇತ್ಯಾದಿ ಶ್ರುತಿ ವಿರೋಧ. ಈ ಶ್ರುತಿಗ ವಾಕ್ಯಗಳು ಯಾವುದು ವಿರೋಧವನ್ನು ತಂದು ಕೊಡೋದಿಲ್ಲ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ ಅಲ್ಲೇ ಸಿಗುತ್ತೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ, ಇವೆಲ್ಲವೂ ಭಗವಂತನ ಹೆಸರುಗಳನ್ನು ತಗೊಂಡು ಬಿಡಿ, ಅದಕ್ಕೆ ಹೆಸರುಗಳನ್ನು ಸುಮ್ಮನೆ ತಗೊಂಡು ಬಿಡೋದಲ್ಲ, ಅದು ಹೇಗೆ ಅಂತಲೂ ನಾವು ಹೇಳ್ತೀವಿ. ಸುಮ್ಮನೆ ಟೇಕ್ ಎವ್ರಿಥಿಂಗ್ ಇಸ್ ಗಾಡ್ಸ್ ನೇಮ್ ಅಂತ ಕೈ ಬಿಡೋದಿಲ್ಲ. ಅಂದರೆ ರನವೇ ಎಕ್ಸ್ಪ್ಲನೇಷನ್ ಕೊಡುವವರಲ್ಲ ನಾವು. ವಿ ಡೋಂಟ್ ಗಿವ್ ಎ ರನವೇ ಎಕ್ಸ್ಪ್ಲನೇಷನ್. ನಾಮಾನಿ ಸರ್ವಾಣಿ ಯಂ ಆವಿಶಂತಿ ಇತಿ ವಿಷ್ಣೋಹೋ ಏವ ತತ್ತ ಶಬ್ದ ವಾಚ್ಯತ್ವ ಮುಕ್ತೇಹೇ. ಅವು ಎಲ್ಲವೂ ಕೂಡ ವಿಷ್ಣುವನ್ನೇ ಆಯಾ ಶಬ್ದಗಳು ತಿಳಿಸಿಕೊಡುತ್ತೆ. ಹೇಗೆ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ, ತತತ್ವಾತ್ ತತ್ ಭಗವಂತ ತತ್ವಮಸಿ ಅಂತ ಹೇಳಿದರೆ ತತ್ ತತ್ ಅನ್ನುವ ಶಬ್ದಕ್ಕೆ ಅವನು ತತ್ ಶಬ್ದ ವಾಚನೆ ಆಗಿದ್ದಾನೆ. ಅವನು ತತ್, ಅವನು ಯಾಕೆ ತತ್ ಅಂದರೆ ಏನು? ತತ ವ್ಯಾಪ್ತಿ, ವ್ಯಾಪ್ತಿ ಉಳ್ಳವನು ಅಂತ ಅರ್ಥ, ಎಲ್ಲ ಕಡೆ ಹರಡಿದವನು. ಆದ್ದರಿಂದ ತತ್ ಅನ್ನುವ ಶಬ್ದ ಭಗವಂತನನ್ನು ತತತ್ವವನ್ನು ಹೇಳುತ್ತೆ, ಅಂದರೆ ವ್ಯಾಪ್ತಿಯನ್ನು ಹೇಳುತ್ತೆ, ಎಲ್ಲ ಕಡೆ ಹರಡಿದ್ದಾನೆ ಅಂತ ಹೇಳುತ್ತೆ. ಅದೇ ವಿಧವಾಗಿ ತವ ಇಲ್ಲ ತ್ವಂ ತವ ಈ ಶಬ್ದಗಳು ತೇಜಸ್ಸನ್ನು ಹೇಳುತ್ತೆ. ಅಷ್ಟೇ ಅಲ್ಲದೆ ತದ್ರೂಪತ್ವ ತ್ವಂ ತೇಜಸ್ಸು ರೂಪ ಅವನು ತ್ವಂ ತ್ವಂ ಅಂತ ಅನ್ನೋದು ಭಗವಂತನ ಹೆಸರು. ತ್ವಂ ಅಂದರೆ ಅದು ತ್ವ ಅಂದ ನೋಡಿ, ತ್ವಂ ಅಂದರೆ ರೂಪವನ್ನು ಹೇಳುವಂಥದ್ದು, ರೂಪತ್ವ ಅಂತೀವಿ ನೋಡ್ರಿ, ರೂಪವತ್ವ ರೂಪತ್ವ ಇದು ತ್ವಂ. ತತ್ವಂ ಅಂದರೆ ರೂಪತ್ವವನ್ನು ಹೇಳುವಂಥದ್ದು. ತತ್ವಂ ಅಸಿ ಅಸನಾದ ಅಸಿ. ಸೊ ಈ ತತ್ವಮಸಿ ಅಂತ ಹೇಳಿದರೆ ಇನ್ನೊಂದು ವಿಧವಾಗಿ ಅರ್ಥ, ನಾವು ನೋಡಿದ್ದೀವಿ ಅತತ್ವಮಸಿ ಅದೆಲ್ಲ ನೋಡಿದ್ದೀವಿ. ಅತತ್ವಮಸಿ ಅಂತ ಇದೆ, ನೀವು ತತ್ವಮಸಿ ಅಂತ ತೊಗೊಂಡ್ರು ನೋ ಪ್ರಾಬ್ಲಮ್, ತತ್ವಮಸಿ ಅಂತ ತೊಗೊಳ್ರಿ. ತತ್ವಮಸಿ ಅಂತ ತೊಗೊಂಡ್ರೆ ತತ್ ಭಗವಂತನ ಹೆಸರು, ತ್ವಂ ಭಗವಂತನ ಹೆಸರು, ಅಸಿ ಭಗವಂತ. ಅಸಿ ಅಂದರೆ ಏನು? ಅಸನಾದ ಅಸಿ, ಎಲ್ಲ ಕಡೆ ಇರುವವನು ಅವನು, ಯಾವಾಗಲೂ ಇರುವವನು, ಎಲ್ಲ ಕಡೆ ಇರುವವನು ಅಸಿ. ಆದ್ದರಿಂದ ಅವನು ಅಸಿ ಇರುವವನು, ಎಲ್ಲ ಕಡೆ ಇರುವವನು, ಆದ್ದರಿಂದ ಅಸಿ. ಅದೇ ವಿಧವಾಗಿ ಅಹಂ ಬ್ರಹ್ಮಾಸ್ಮಿ, ಅಹಂ ಅಹೇಯತ್ವಾದ ಅಹಂ ನಾಮ, ಬಿಡಲಾಗದೇ ಇರುವವನು, ಅವನು ಬಿಡು ಯಾರು ಅವನು ಬಿಡಲಾರರು, ಅವನು ಇಲ್ಲದ ಜಾಗ ಇಲ್ಲ, ಇಲ್ಲದ ವಸ್ತುವಿಲ್ಲ, ಯಾವುದಿಲ್ಲ. ಆದ್ದರಿಂದ ಅಹಂ ಅಂದರೆ ಅವನು ಬಿಡಲಾಗದಿರುವವನು, ಒನ್ ಹೂ ಈಸ್ ಕೆನಾಟ್ ಬಿ ಅವಾಯ್ಡೆಡ್. ಆದ್ದರಿಂದ ಅವನ ಅಹಂ ಅಹಂ ಬ್ರಹ್ಮಾಸ್ಮಿ ನೋಡ್ರಿ. ಅದಕ್ಕೆ ಇನ್ನೊಂದು ಅಹಂ ಅಂದರೆ ಇನ್ನೊಂದು ಹಮ್ ಅಂದರೆ ಕಿಲ್ಲಬುಲ್, ಡಿಸ್ಟ್ರಾಯಬುಲ್, ಅಹಂ ಇಂಡಿಸ್ಟ್ರಕ್ಟಿಬುಲ್, ನ ಹನ್ಯತ ಕೊಲ್ಲಲು ಸಾಧ್ಯವಿಲ್ಲದವನು, ಕೊಲ್ಲಲು ಪಡೆದಿರುವವನು, ಯಾವ ವಿಧವಾದ ಕೊಲ್ಲೂ ಇಲ್ಲ. ಜೀವರು ಕೂಡ ನಿತ್ಯರಲ್ಲಿ, ಜೀವನ್ನು ಕೊಲ್ಲಕ್ಕಾಗೋದಿಲ್ಲ ಅಂದರೆ ಅದೇ ಜೀವನಿಗೆ ದೇಹ ಹೋಗುವುದು ಅನ್ನುವ ಸಾವಿದೆ, ದೇಹ ಅಗಳುವುದು ಅನ್ನುವ ಸಾವಿದೆ, ಅದು ಕೂಡ ಇಲ್ಲದವನು ಅವನಿಗೆ. ಆದ್ದರಿಂದ ನ ಹನ್ಯತ ಸಾವಿಲ್ಲದವನು, ಆದ್ದರಿಂದ ನ ಅಹಂ ಅಹಂ ಅಂದರೆ ಬಿಡಲಾಗದಿರುವವನು ಸಾವಿಲ್ಲದವನು, ಎರಡು ಅರ್ಥಗಳು ಬರುತ್ತೆ. ಅದನ್ನು ಅಹಂ ಅವನ ಹೆಸರು. ಬ್ರಹ್ಮ ಅಂದರೆ ಬ್ರಹ್ಮಿತತ್ವಾದ ಬ್ರಹ್ಮ ಇದ್ದೇ ಇದೆ. ಅಹಂ ಬ್ರಹ್ಮ ಅಸ್ಮಿ, ಅಸ್ಮಿ ಅಂದರೆ ಅಸು ಮಿ ಎರಡಿದೆ ಅಲ್ಲಿ, ಅಸು ಮಿ ಅಸ್ತೀತಿ ಮೇಯತ್ವಾದ ಅಸ್ಮಿ, ಇದ್ದಾನೆ ಅಂತ ತಿಳಿಯಲ್ಪಡುವವನು, ಇದ್ದಾನೆ ಅಂತ ಹೇಳಿದ್ದೆ ಮುಂಚೆ ಅಸನಾದ ಅಸಿ. ಆದರೆ ಅಸ್ತಿತಿ ಮೇಯತ್ವ ಇದ್ದಾನೆ ಅಂತ ತಿಳಿಯಲ್ಪಡುವವನು, ಆದ್ದರಿಂದ ಅವನು ಅಸ್ಮಿ. ಸೊ ಅಹಂ ಬ್ರಹ್ಮಾಸ್ಮಿ ಜ್ಞಾನರೂಪೋ ನಿಯಂತೃಹು ರೂಪಶ್ಚ ಅಂಥೇಳಿ. ಅಸ್ಮಿ ಇವೆಲ್ಲವೂ ಶಬ್ದಗಳು ಕೂಡ ಭಗವಂತ ಜ್ಞಾನರೂಪ, ನಿಯಂತ್ರಣ ಮಾಡುವವನು, ಎಲ್ಲರನ್ನು ನೇಮನ ಮಾಡುವವನು, ಅಂತಹ ನಿಯಂತೃ ರೂಪವುಳ್ಳವನು, ಆದ್ದರಿಂದಲೂ ಅವನು ಆಗಿದ್ದಾನೆ ಅಂಥೇಳಿ. ಅವನಿಗೆ ಪರೋಕ್ಷತ್ವಾತ್ ಅಸೌ ಅಸುಷು ಓತತ್ವಾದ ಅಮುಷ್ಮಿನ್ ಸ್ಥಿತ್ವಾತ್ ಚ ಅಸೌ ಅಸೌ ಇತಿ ಉಚ್ಯತೆ. ಭಗವಂತ ಅಸೌ ಅಸೌ ಅಂತ ಎರಡು ಸರಿ ಪ್ರಯೋಗ ಮಾಡಿದ್ದಾರೆ ನೋಡಿದರೆ, ಸೋ ಅಸೌ ಯೋ ಸೌ ಸೋಹಂ ಅಂಥೇಳಿ. ಸೊ ಇಲ್ಲಿ ತದ್ ಯೋ ಅಹಂ, ಯಹ ಅಂದರೆ ಯ ನಿಯಮನ, ನಿಯಮನ ಮಾಡುವನಾದ್ದರಿಂದ ಯ ಇಲ್ಲ, ಯಾಪಯತಿ ಜ್ಞಾನ ಇಲ್ಲಿ ನಿಯ ಜ್ಞಾನರೂಪ ನಿಯಂತ್ರ ಅಂತ ಯಾಕೆ ಹೇಳಿದ್ದು ಅಂದರೆ ಯ ಯ ಅನ್ನುವ ಶಬ್ದ ತಗೊಂಡ್ರೆ ಯ ಯಾಪಯತಿ ಜ್ಞಾನ ತಿಳಿಸಿಕೊಡುವವನು ಜ್ಞಾನರೂಪನಾಗಿದ್ದಾನೆ, ಇಲ್ಲ ಯ ಯಮನ ಮಾಡುವವನು ನಿಯಂತೃ ಆದ್ದರಿಂದ ಯ. ಪರೋಕ್ಷತ್ವ ಅಸೌ ಸೋ ಅಸೌ ಸಹ ಆದ್ದರಿಂದ ಪರೋಕ್ಷತ್ವಾತ್ ಅಸೌ, ಅವನು ಅಸೌ ಆ ಸೌ ಅಂದರೆ ಏನು, ಅಸು ಅಸು ಅಂತ ಹೇಳಿದರೆ ಸು ಚೆನ್ನಾಗಿ ಗೊತ್ತಾಗೋದು, ಅಸು ಗೊತ್ತಾಗದೇ ಇರುವವನು, ಇಲ್ಲ ಅಸು ಅಂದರೆ ಪ್ರಾಣ, ಅಸುಸು ಪ್ರಾಣಗಳಲ್ಲಿ ಓತತ್ವಾತ್ ಓತಪ್ರೋತ ಅಂದರೆ ಹರಡಿದ್ದಾನೆ, ಪ್ರಾಣದೇವರಲ್ಲಿಯೂ ಹರಡಿ ವ್ಯಾಪಿಸಿ ಇದ್ದಾನಾದ್ದರಿಂದ ಅವನು ಅಸೌ. ಅವನು ಪರೋಕ್ಷನಾಗಿದ್ದಾನಾದ್ದರಿಂದಲೂ ಅಸೌ, ಪ್ರಾಣದೇವರಲ್ಲಿ ವ್ಯಾಪಿಸಿ ಅಲ್ಲಿ ಇರೋದರಿಂದಲೂ ಅಸವು, ಆದ್ದರಿಂದ ಅಸವು. ಸೊ ಎರಡು ಸರಿ ಅಸೌ ಅಂತ ಪ್ರಯೋಗ ಮಾಡಿದರೆ, ಆದ್ದರಿಂದ ಸ್ಥಿತತ್ವಾಚ ಅಸೌ ಅಸೌ ಇತಿ ಯುಚ್ಯತೆ. ಅಷ್ಟೇ ಅಲ್ಲದೆ ಇವು ಎಲ್ಲವೂ ಕೂಡ ಪ್ರಥಮ ವಿಭಕ್ತಿಯಲ್ಲಿದೆಲ್ಲರಿ ನಾಮಿನೇಟಿವ್ ಕೇಸ್, ನಾಮಿನೇಟಿವ್ ಕೇಸ್ ಪ್ರಥಮ ವಿಭಕ್ತಿಯಲ್ಲಿ ಆ ತತ್ ಅಹಂ ಇವೆಲ್ಲವೂ ಪ್ರಥಮ ವಿಭಕ್ತಿಯಲ್ಲಿದೆ. ಅಲ್ಲಿ ಸಪ್ತಸು ಪ್ರಥಮ ಅಂದರೆ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳಿದೆ, ಸಪ್ತ ನಾವು ಇದನ್ನು ನೋಡಿದ್ದೀವಿ, ಸಪ್ತಸು ಪ್ರಥಮ ತತ್ವಮಸಿ ನೀನು ದೇವರು, ನೀನು ದೇವರು ಅಂದರೆ ನೀನು ದೇವರಲ್ಲಿ ಇದ್ದಿ, ನೀನು ದೇವರಿಂದ ಇದ್ದಿ, ನೀನು ದೇವರಿಗಾಗಿ ಇದ್ದಿ, ನೀನು ದೇವರನ್ನು ದೇವರಿಗೆ ಸಂಬಂಧಪಟ್ಟವನಾಗಿದ್ದಿ, ನೀನು ದೇವರಲ್ಲಿ ಇದ್ದಿ. ಸೊ ಎಲ್ಲವೂ ಸಪ್ತ ವಿಭಕ್ತಿಗಳು ತಗೊಂಡು ಬಿಟ್ಟರೆ ಆ ಪ್ರಥಮ ವಿಭಕ್ತಿ. ಸೊ ನೀನು ದೇವರು ಅಂತ ಹೇಳಿದಾಗ ಕೂಡ ನೀನು ಅನ್ನೋ ಶಬ್ದ ದೇವರಿಗೆ ಅನ್ವಯವಾಗುತ್ತೆ, ನಾನು ಅನ್ನೋ ಶಬ್ದವು ದೇವರಿಗೆ ಅನ್ವಯ ಆಗುತ್ತೆ. ಪ್ರಥಮ ವಿಭಕ್ತಿಯಲ್ಲಿ ತಗೋಬಹುದು, ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಎಲ್ಲ ವಿಭಕ್ತಿಗಳಲ್ಲಿ ತಗೊಂಡಾಗ ಎಲ್ಲವೂ ಭಗವಂತನಿಗೆ ಅನ್ವಯವಾಗುತ್ತೆ. ಆದ್ದರಿಂದ ಇದು ಸೂತ್ರಾದ ಅಸವಿತಿ ಸಪ್ತಮಿ ವಾ. ಸೊ ಆದ್ದರಿಂದಲೂ ಕೂಡ ಈ ಸಪ್ತ ವಿಭಕ್ತಿಗಳು ತಗೊಂಡಾಗ ಅದು ಭಗವಂತನಿಗೆ ಅನ್ವಯವಾಗುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಏಷ ಅನ್ನುವ ಶಬ್ದ ಇದೆ ನೋಡ್ರಿ, ಇದು ಬಹಳ ಸುಂದರವಾಗಿ ಬಿಡಿಸ್ತಾ ಇದ್ದಾರೆ. ಏಷ ಏಷ ಅಂದರೆ ಆ ಪ್ಲಸ್ ಈಶ ಅಂತೇಳಿ, ಅಲ್ಲಿ ನೋಡಿ ಏಷ ಶಬ್ದ ಕೇರ್ಫುಲ್ ಆಗಿ ನೋಡ್ರಿ, ಸ ಶ ಸ ಮೂರಿದೆ, ಅದು ಈಶತ್ವ ಈಶ್ವರ, ಈಶ್ವರದಲ್ಲಿ ಬರುವಂತಹ ಸಕ ಶಕಾರ ಬೇರೆ, ಇಷ್ಟದಲ್ಲಿ ಬರುವ ಷಕಾರ ಬೇರೆ, ಏಷನಲ್ಲಿ ಇಷ್ಟದಲ್ಲಿ ಬರುವ ಷಕಾರ ಬರುತ್ತೆ. ಆ ಇಷ್ಟ ಅನ್ನುವ ಶಬ್ದ ಈಶ ಶಬ್ದಕ್ಕೆ ವರ್ಬಲ್ ಫಾರ್ಮ್ ಇಷ್ಟ, ವರ್ಬಲ್ ಫಾರ್ಮ್ನಾಗ ಹೇಳಿದಾಗ ಷಕಾರ ಬರುತ್ತೆ, ನೌನ್ ಫಾರ್ಮ್ ಹೇಳಿದಾಗ ಷಕಾರ ಬರುತ್ತೆ. ಈಶ ಈಶೇನ ಈಶ್ವರ ಅಲ್ಲಿ ಷಕಾರ ಬರುತ್ತೆ. ಷಕಾರ ಷಕಾರಗಳಿಗೆ ವ್ಯತ್ಯಾಸ ಶಬ್ದದಲ್ಲಿ ನಾವು ಕಾಣಬೇಕು. ಆದ್ದರಿಂದ ಈಶ ಅಲ್ಲಿ ಏಷಃ ಅನ್ನೋದು ಗುಣಸಂಧಿ ತಗೊಂಡ್ರೆ ಆ ಪ್ಲಸ್ ಈಷ್ಟ, ಯಾರಾದ ಈಷ್ಟನ ಅಂದರೆ ಒಡೆಯನಾಗಿದ್ದಾನೋ ಈಶನಾಗಿ ಇರುವುದು ಈಷ್ಟ ಆಗತ್ತೆ. ಈಶ ಅಂತ ಹೇಳಿದಾಗ ಶಕಾರ, ಶನಿವಾರದಲ್ಲಿ ಇರುವ ಶಕಾರ, ಯಾರು ಈಶನಾಗಿ ಇರ್ತಾನೋ ಅವನು ಈಷ್ಟ ಅಂಥೇಳಿ. ಯಾ ಪ್ಲಸ್ ಈಶ ಬಿಕಮ್ಸ್ ಏಷ. ಆದ್ದರಿಂದ ಏಷಃ ಏಷಃ ಅಂತ ಹೇಳಿದಾಗ ಆ ಸಮಂತಾತ್ ಇಷ್ಟ ಅಂದರೆ ಪೂರ್ಣವಾಗಿ ಎಲ್ಲರಿಗೂ ಒಡೆಯನಾಗಿ ಸ್ವಾಮಿಯಾಗಿ ಕಂಟ್ರೋಲ್ ಮಾಡುವವನಾಗಿದ್ದಾನಾದ್ದರಿಂದ ಅವನು ಏಷ ಇತಿ ಏಷ. ಆ ಸಮಂತಾತ್ ಇಷ್ಟ ಇತಿ ಏಷ ಅಂಥೇಳಿ ಈ ಏಷ ಶಬ್ದವನ್ನು ಆ ಪ್ಲಸ್ ಈಶ ಏಷ ಅಂತ ಬಿಡಿಸಿದ್ದಾರೆ. ಇದು ಬಹಳ ಸುಂದರವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಿಕ್ಕಾಗುವಂಥದ್ದು. ಆದ್ದರಿಂದ ನಾವು ಅವ್ರಿಗೆ ಏನು ವಿರೋಧ ಇಲ್ಲ, ಅನೇಕ ರೀತಿಗಳಲ್ಲಿ ವ್ಯಾಖ್ಯಾನ ಮಾಡಬಹುದು, ಎಲ್ಲವೂ ಗ್ರಾಮ್ಯಾಟಿಕಲಿ ಆಕ್ಸೆಪ್ಟಬಲ್ ಪ್ಲಸ್ ಇನ್ ಅಕಾರ್ಡೆನ್ಸ್ ವಿತ್ ದ ರೆಸ್ಟ್ ಆಫ್ ದ ವೇದಾಸ್. ಎಲ್ಲಿ ಕೂಡ ವಿರೋಧ ಇದನ್ನು ತಗೊಂಡು ಅದು ಅಪ್ಯಾರೆಂಟ್ ಇದೆ ಏನೂ ಬೇಕಾಗಿಲ್ಲ. ಇದನ್ನು ಅಪ್ಯಾರೆಂಟ್ ಅಭೇದ ಅಂತ ನಾವು ಹೇಳಿಬಿಟ್ವಿ, ಅವ್ರು ಹೇಳಿದ ಅಪ್ಯಾರೆಂಟ್ ಭೇದ ಅಂತ ಹೇಳಿದಂತೆ ಇವೆಲ್ಲ ಅಪ್ಯಾರೆಂಟ್ ಅಭೇದ ಅಂತ ವಿ ಕೂಡ ವಾಸ್ಟ್ ಅವೇ ಎವ್ರಿಥಿಂಗ್ ಇನ್ ಒನ್ ಸಿಂಗಲ್ ಸ್ಟ್ರೋಕ್. ನಾವು ಹಾಗೆ ಮಾಡಲಿಲ್ಲ, ದಿಸ್ ಆರ್ ಆಲ್ ಅಪ್ಯಾರೆಂಟ್ ಅಭೇದ, ಅಪ್ಯಾರೆಂಟ್ ನಾನ್ ಡಿಫರೆನ್ಸ್. ಡಿಫರೆನ್ಸ್ ಇಸ್ ರಿಯಲ್, ಅವರು ಡಿಫರೆನ್ಸ್ ಇಸ್ ಅಪ್ಯಾರೆಂಟ್ ಇದು ರಿಯಲ್ ಅಂತಾರೆ, ನಾವು ಇದು ಅಪ್ಯಾರೆಂಟ್ ಅದು ರಿಯಲ್ ಅಂತ ಹೇಳ್ಬೋದು, ಒಂದು ಶಾರ್ಟ್ನಲ್ಲಿ ಹೊರಟೋಗುತ್ತೆ. ಹಾಗೆ ಮಾಡಲಿಲ್ಲ, ಅನೇಕ ರೀತಿಗಳಲ್ಲಿ ಅವರು ಹೇಳುವಂತಹ ಅಭೇದ ವಾಕ್ಯಗಳಿಗೆ ಅನೇಕ ರೀತಿಗಳಲ್ಲಿ ಅದಕ್ಕೆ ಅನ್ವಯ ಮಾಡಿ ಮಿಕ್ಕ ಎಲ್ಲರ ಜೊತೆಯಲ್ಲಿ ಕಂಪ್ಯಾಟಿಬಿಲಿಟಿ, ಇದು ನಮ್ಮ ಸಿದ್ಧಾಂತದಲ್ಲಿರುವಂತಹ ಒಂದು ಅತಿ ಉತ್ಕೃಷ್ಟವಾದ ರೀತಿ. ಅವರ ಥರ ಅಪ್ಯಾರೆಂಟ್ ಅಂತ ತಳ್ಳಿ ಹಾಕುವುದಲ್ಲ, ಎಲ್ಲದಕ್ಕೂ ಅನೇಕ ರೀತಿಗಳಲ್ಲಿ ಮೋರ್ ದ್ಯಾನ್ ಒನ್ ವೇ ಅದರಲ್ಲಿ ಅರ್ಥಗಳನ್ನು ಹೇಳ್ತಾ ಆ ಸಮಂತಾತ್ ಈಷ್ಟ ಇತಿ ಏಷಃ ಅಯನಾದ್ ಅಯಂ 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 ಅಂತ ಶಬ್ದ ಇದೆ. ಅಯನಾದ್ ಅಯಂ, ಅಯನ ಅಂದರೆ ಎಲ್ಲವನ್ನು ನಡೆಸುವವನು, ಪ್ರಯಾಣ ಅಂದರೆ ಜೀವನ ಪ್ರಯಾಣವನ್ನು ಮಾಡಿಸುವ, ಎಲ್ಲವನ್ನು ಹೋಗುವಂತೆ ನಡೆಸುವವನಾದ್ದರಿಂದ ಅಯನಾದ್ ಅಯಂ, ಅವನು ಎಲ್ಲರ ಒಳಗೂ ನಿಂತು ತಾನು ನಡೀತಾನೆ, ಅವರು ನಡೆಸುತ್ತಾನೆ. ಯಾಕಂದರೆ ಬಿಂಬರೂಪನಾಗಿ ತಾನು ನಡೆದ ಅವರು ನಡೀತಾರೆ. ಅಂದರೆ ವ್ಯಾಪಾರಗಳು ಮಾಡೋದು, ಎಲ್ಲ ಜೀವನ ವ್ಯಾಪಾರಗಳನ್ನು ನಡೆಯುವಂತೆ ಇಲ್ಲ, ಜ್ಞಾನವನ್ನು ಕೊಡ್ತಾನೆ. ಅಯನ ಅಂತ ಹೇಳಿದರೆ ಪ್ರಯಾಣ, ಅಯನ ಅಂದರೆ ಜ್ಞಾನ ತಿಳುವಳಿಕೆ, ಅಯನ ಅಂದರೆ ಹೋಗುವುದು ಬರುವುದು, ಅಯನ ಅಂದರೆ ಇವೆಲ್ಲವೂ ಕೂಡ. ಶರಣಾತ್ ಸರತ್ವಾತ್ ಸೈತಿ ಸ ಅಂತ ಇದೆ, ಸ ಶಬ್ದ ಅದಕ್ಕೆ ಶರಣ ಅಂದರೆ ಚಟುವಟಿಕೆಗಳು ಮಾಡುವುದು, ಹೋಗುವುದು ಬರುವುದು, ಇಲ್ಲ ಸಾರತ್ವ ಎಸೆನ್ಸ್, ಈಸ್ ಎಸೆನ್ಸ್ ಆಫ್ ಎವ್ರಿಥಿಂಗ್, ಆದ್ದರಿಂದಲೂ ಅವನು ಸ. ಹೀಗೆ ಇವೆಲ್ಲವೂ ಭಗವಂತನಿಗೆ ಅನೇಕ ರೀತಿಗಳಲ್ಲಿ ಅಕಾರ್ಡಿಂಗ್ ಟು ಶಾಸ್ತ್ರ ಓನ್ಲಿ ಅನ್ವಯ ಮಾಡಬಹುದು, ಮಾಡಬಹುದಲ್ಲ ಮಾಡಬೇಕು ಅಷ್ಟೇ ಅಲ್ಲದೆ ಅಂದರೆ ಅಭೇದವನ್ನು ಚಿಂತನೆ ಮಾಡುವಂತೆಯೇ ಇಲ್ಲ. ಅದಕ್ಕೆ ಇದಂ ಹಿ ವಿಶ್ವಂ ಭಗವಾನ್ ಇವ ಇತರ ಯಥೋ ಜಗತ್ಸ್ಥಾನ ನಿರೋಧ ಸಂಭವ ಇತಿ ಭಾಗವತೆ ಅಂತೇಳಿ ಭಾಗವತ ವಚನಗಳನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ವಿಶ್ವ ಜಗತ್ತೆಲ್ಲ ಕೂಡ ಭಗವಾನ್ ಇವ ಇತರ ಯಥ ಜಗತ್ಸ್ಥಾನ ನಿರೋಧ ಸಂಭವ ಅಂಥೇಳಿ ಎಲ್ಲದರ ಒಳಗೆ ಭಗವಂತ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ ಅಂತೇಳುವ ಭಾಗವತ ವಾಕ್ಯ. ಇದಂ ವಿಶ್ವಂ ಭಗವಾನ್ ಇವ, ಅವನಿಗೆ ವಿಶ್ವ, ವಿಷ್ಣು ಸಹಸ್ರನಾಮದಲ್ಲಿ ನೋಡಿ ವಿಶ್ವ, ಅದಕ್ಕೆ ಶಬ್ದದಿಂದ ಭಗವಂತ ಅನೇಕ ರೀತಿಗಳಲ್ಲಿ ಆ ವಿಶ್ವಶಬ್ದ ವಾಚನ ಆಗಿದ್ದಾನೆ. ತದ್ ಅಧಿ ಅಷ್ಟೇ ಅಲ್ಲದೆ ಇನ್ನೊಂದು, ಅವನು ವಿಶ್ವ ಯಾಕೆ ಅಂದರೆ ಈ ಪ್ರಪಂಚ ಅಂತ ಅರ್ಥ ಮಾಡಿದಾಗ ಕೂಡ ಭಗವಂತನೇ ವಿಶ್ವ. ಯಾಕೆ ಅಂದರೆ ಈ ವಿಶ್ವ ಅವನ ಅಧೀನದಲ್ಲಿದೆ. ವಿಶ್ವಂ ತದ್ ಅಧೀನಂ ಇತಿ ವಿಶ್ವ, ವಿಶ್ವಂ ಯಸ್ಯ ಅಧೀನಂ ಸ ವಿಶ್ವ, ಯಾರ ಅಧೀನದಲ್ಲಿ ಆದರೆ ವಿಶ್ವ ಇದೆಯೋ ಅವನು ವಿಶ್ವ. ಸೊ ಸಿಂಪಲ್ ಆಗಿ ಕೂಡ ಅರ್ಥ ಮಾಡ್ಬೋದು, ತದ್ ಅಧೀನತ್ವಾತ್ ತತ್ ನತು ಇತರ. ಆದ್ದರಿಂದ ಯಸ್ಮಾತ್ ಭಾಗವತೋ ಜಗತ್ ಸೃಷ್ಟಿಯಾಧಿಕಂ ಅಂತೇಳಿ, ಯಸ್ಮಾತ್ ಭಾಗವತೋ ಅಲ್ಲ ಭಾಗವತೇ ಇರಬೇಕಲ್ಲಿ, ಯಸ್ಮಾತ್ ಭಾಗವತೆ ಜಗತ್ ಸೃಷ್ಟಿಯಾಧಿಕಂ ಅಸರ್ವಸರ್ವಂ ಇತ್ಯಪಿ ಇತಿ ತುರಶ್ರುತಿ ಅಂತೇಳಿ ಶ್ರುತಿಯ ವಾಕ್ಯಗಳನ್ನು ಕೂಡ ಭೇದ ದೃಷ್ಟಿಯ ಅಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಕರ್ತೃತ್ವಾತ್ ಸಗುಣಂ ಬ್ರಹ್ಮ ಪುರುಷಂ ಪುರುಷಶಭ, ಅವನು ಸರ್ವಗುಣ ಸಂಪೂರ್ಣ ಬ್ರಹ್ಮ, ಪುರುಷ ಶಬ್ದವಾಚ್ಯನಾಗಿದ್ದಾನೆ, ಎಲ್ಲ ಪುರುಷರಲ್ಲಿಯೂ ಶ್ರೇಷ್ಠನಾಗಿದ್ದಾನೆ. ಸೊ ಸಂಗತ್ಯ ಪುನಃ ಕಾಲೇ ಕಾಲೇನ ಈಶ್ವರ ಮೂರ್ತಿನ ಜಾತೆ ಗುಣವ್ಯತಿಕರೆ ಯಥಾಪೂರ್ವಂ ಪ್ರಜಾಯತೆ ಅಂಥೇಳಿ ಭಗವಂತ ಅಜಾಯಮಾನೋ ಬಹುಧಾ ವಿಧ ಇತ್ಯಾದಿ ಹೇಳಿದಂತೆ ಅವನು ಕಾಲಕಾಲಕ್ಕೂ ಕೂಡ ಈಶ್ವರ ಸರ್ವ ಎಲ್ಲರಿಗೂ ಒಡೆಯ ಈಶ್ವರ ಮೂರ್ತಿಯಾಗಿ ಇದ್ದು ಆ ಮಿಕ್ಕವರೆಲ್ಲರನ್ನು ಹುಟ್ಟಿಸ್ತಾ ತಾನು ಅವರ ಜೊತೆಯಲ್ಲಿ ತಾನು ತಾನು ಹುಟ್ಟಿ ಬರುವುದು ಅದು ಭಗವಂತ ಅಂದರೆ ಅವರನ್ನು ಹೇಳಿಕೊಂಡು ಬರ್ತಾ ಇರ್ತಾನೆ. ಆದರೆ ಅವನಿಗೆ ಯಾವ ದೋಷಗಳು ಹತ್ತೋದಿಲ್ಲ, ಅವನ ಗುಣಗಳಿಂದ ಎಲ್ಲದಕ್ಕಿಂತಲೂ ಮೀರಿ ಅತಿಕ್ರಾಂತನಾಗಿ ಗುಣ ವ್ಯತಿಕರೇ ಯಥಾಪೂರ್ವಂ ಪ್ರಜಾಯತೆ. ಸೊ ಎಲ್ಲರನ್ನು ಕೂಡ ಮತ್ತು ಮತ್ತು ಹುಟ್ಟಿಸ್ತಾ ತಾನು ಅವರನ್ನು ಜೀವನದಲ್ಲಿ ಇಡ್ತಾನೆ ಅಂಥೇಳಿ ಹೀಗೆ ಅಭಿತೋ ಮಾನೇನ ವಿಶೇಷ ಜ್ಞಾನೇನ ಜಗತ್ ಕರ್ತೃತ್ವಾತ್ ಜ್ಞಾನ ಐಶ್ವರ್ಯಾದಿ ಅನಂತ ಗುಣಂ ಬ್ರಹ್ಮ. ಜಗತ್ ಕರ್ತೃತ್ವ ಜ್ಞಾನ ಐಶ್ವರ್ಯ ಮುಂತಾದಂತಹ ಅನಂತ ಗುಣಗಳು, ಷಡ್ಗುಣಗಳು, ಅನಂತ ಗುಣಗಳು ಎಲ್ಲವೂ ಕೂಡ ಭಗವಂತನಿಗಿದೆ. ಸಹ ಬ್ರಹ್ಮಾದಿ ಜೀವಸಂಘ ಪ್ರಳಯೇ ಸಂಗತ್ಯ ಪುನಃ ಸೃಷ್ಟಿಕಾಲೇ ಕಾಲಾತ್ಮನ ಜ್ಞಾನಾತ್ಮನ ಈಶ್ವರಮೂರ್ತಿನ ಗುಣವ್ಯತಿಕರೇ ಜಾತೆ ಯಥಾಪೂರ್ವಂ ಜ್ಞಾನಾದಿ ಗುಣ ತಾರತಮ್ಯೇನ ವಿಶಿಷ್ಟ. ಅಂದರೆ ಇವು ಬೇಸಿಕ್ಕಾಗಿ ಭಗವಂತ ಯಥಾಪೂರ್ವ ಕಲ್ಪಯತ್ ಅಂತ ನಾವೆಲ್ಲ ನೋಡ್ತೀವಿ. ಭಗವಂತ ಮತ್ತು 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 ಸೃಷ್ಟಿಯನ್ನು ಮಾಡುವುದು, ಜ್ಞಾನಾದಿ ಗುಣ ತಾರತಮ್ಯಗಳು ಯಾವತ್ತೂ ಇದೆ, ಸರ್ವೋತ್ತಮನಾದ ಅವನು ಮಾತ್ರ ಜ್ಞಾನ ಆದಿ ಗುಣಗಳಲ್ಲಿ ಸರ್ವೋತ್ತಮನಾಗಿ ಸ್ವತಂತ್ರನಾಗಿ ಅವನು ಮಾತ್ರ ಇದ್ದಾನೆ, ಅವನೇ ವಿಶಿಷ್ಟನಾಗಿದ್ದಾನೆ. ಅತ್ಯಂತ ಅನ್ಯೋನ್ಯ ಭೇದೇನ ಪಂಚಭೇದಗಳನ್ನು ಎಲ್ಲ ಕಡೆ ನಾವು ಕಾಣಬೇಕು. ಪ್ರಜಾಯತೆ ಅಂತಿದೆ, ಪ್ರಕೃಷ್ಟೋ ಮುಕ್ತ ಅಭಿವ್ಯಜ್ಯತೆ, ಅವನು ಪ್ರಜಾಯತೆ ಅಂದರೆ ಪ್ರಕೃಷ್ಟನಾಗಿ ಮುಕ್ತ ಅಭಿವ್ಯಜ್ಯತೆ, ಅವನು ನಿತ್ಯ ಮುಕ್ತನಾದವನು ಮುಕ್ತರನ್ನು ಕೂಡ ಅಭಿವ್ಯಂಜನೆ ಮಾಡಿಸ್ತಾನೆ. ನತು ತದ್ ಅಭಿನ್ನೋ ಭವತಿ ಇತ್ಯರ್ಥ, ಮುಕ್ತರ ಜೊತೆಯಲ್ಲಿ ಕೂಡ ಅವನು ಅಭಿನ್ನನಲ್ಲ, ಮುಕ್ತಿಗೆ ಹೋದ ಮೇಲೂ ಕೂಡ ಆ ಭೇದ ಕಂಟಿನ್ಯೂ ಆಗತ್ತೆ. ಜುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ ಇತ್ಯಾದೇಹೇ ಅಯಮರ್ಥಃ ಅಂದರೆ ಜುಷ್ಟ ಅಂದರೆ ಸೇವಿತನಾಗುವುದು. ಎಲ್ಲರಿಂದಲೂ ಮುಕ್ತಿಯಲ್ಲಿಯೂ ಎಲ್ಲರಿಂದಲೂ ಸೇವಿತನಾಗಿ ಭಗವಂತ ಇರ್ತಾನೆ. ಯದಾ ಜೀವ ಸೇವ್ಯಂ ಈಶ್ವರಂ ಅನ್ಯಂ ಪಶ್ಯತಿ, ಜೀವರಿಂದ ಸೇವಿಸಲ್ಪಡುವಂತಹ ಈಶ್ವರನನ್ನು ಬೇರೆ ಅಂತ ಹೇಳಿ ಯಾರಾದರೆ ನೋಡ್ತಾರೋ, ಅಸ್ಯ ಮಹಿಮಾನಂಚ ಇದು ಉಕ್ತ ಪ್ರಕಾರೇಣ, ಅವನ ಮಹಿಮೆಯನ್ನು ಚೆನ್ನಾಗಿ ಕಾಣಿದವರಾಗ್ತಾರೆ. ಭೇದವನ್ನು ನೋಡುವುದೇ ಅವನ ಮಹಿಮೆಯನ್ನು ಕಾಣುವುದು. ದ್ವಾಸುಪನ್ನಾಸ ಇದಾ ಸಖಾಯ ಅನ್ನುವ ಶ್ರುತಿವಾಕ್ಯಗಳು ಇತ್ಯಾದಿ ವಾಕ್ಯಗಳು ಕೂಡ ಆ ಭಗವಂತನ ಪೂರ್ವವಾಕ್ಯೆ ಸಮಾನ ಶರೀರಸ್ಥತ್ವೇ ಸಮಾನ ವೃಕ್ಷಂ ಪರಿಶಸ್ವದಾತೆ, ಅಂದರೆ ಈ ಎಲ್ಲರೂ ಕೂಡ ಜೀವ ಬ್ರಹ್ಮರು ಒಂದೇ ಶರೀರದಲ್ಲಿ ಇದ್ದರೂ ಕೂಡ ಅಪಿ ಅಕರ್ಮ ಫಲ ಭುಕ್ ಅವನಿಗೆ ಕರ್ಮಫಲ ಭೋಕ್ತೃತ್ವ ಇಲ್ಲ, ಆದರೆ ಸಾರಭೋಕ್ತೃತ್ವ ಮಾತ್ರ ಇದೆ ಅವನಿಗೆ. ಸರ್ವಸಾಕ್ಷಿ ಇತ್ಯಾದಿ ಉಕ್ತ ಪ್ರಕಾರ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಸರ್ವಸಾಕ್ಷಿ ಅವನು. ಮಿಕ್ಕವರೆಲ್ಲರೂ ಕೂಡ ಕರ್ಮಫಲವನ್ನು ಭೋಗಿಸುವವರಾಗಿದ್ದಾರೆ. ಮುಕ್ತಿಗೆ ಹೋದ ಮೇಲೆ ಭೋಗಿಸಲಿಲ್ಲ ಅಂತ ಹೇಳಿದಾಗ ಕೂಡ ಅವರು ಅಮುಕ್ತರಾಗಿದ್ದಾಗ ಭೋಗಿಸಿದ್ದಾರೆ. ತದಾ ವಿಶೋಕಃ ಭವತಿ ಪ್ರತ್ಯಂಗ್ ಪರಾಗಿವ ಅಭಿಮುಖೋ. ಇನ್ನೂ ಸ್ವಲ್ಪ ಇದೆ, ಸೊ ಐ ಥಿಂಕ್ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಸೊ ಐ ಥಿಂಕ್ ಟೈಮ್ ಆಗ್ತಾ ಇದೆ, ಸೊ ಆದ್ದರಿಂದ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿಗೆ ಇದ್ರೆ ಕೇಳಬಹುದು. ಸೊ ಐ ವಿಲ್ ಕಂಟಿನ್ಯೂ ರೆಸ್ಟ್ ಆಫ್ ಇಟ್ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಹರೇಶ್ ಶ್ರೀನಿವಾಸ.